यद्विषं तव भक्तानाम् अस्माकं श्रीहरे हरे ददातु कार्यं कार्यज्ञ प्रलयकायि चक्रव हरिकथामृतसार गुरुगण करुणदीन्दा पणितु केळुवे परम भगवद्भक्तरिदनादरदि केळुवेदु ಆದರದಿ ಕೇಳುವುದು. ಇದು ಈ ನಾವು ಹರಿಕಥಾಂಸಾರದಲ್ಲಿ ಮಾತೃಕಾಪುರದಲ್ಲಿ ನಾವು 14ನೇ ಪದ್ಯ ನೋಡಿದ್ದೀವಿ. ಪ್ರಸಾದ ವಿಶ್ವಾಸ ಐಜಿತ ಪ್ರಾಜ್ಞ ಈ ಮೂರು ನಮ್ದು ದಿನಾಗ್ಲೂ ಪ್ರತಿನಿತ್ಯ ಬರುವಂತಹ ಈ ಅವಸ್ಥಾತ್ರಯಗಳಲ್ಲಿ ದೇವರು ಏನು ಮಾಡ್ತಾನ, ತ್ಯಾಗ ಮಾಡ್ತಾನ ಅಂತ ನೋಡಿದ್ವಿ. ಒಂದು ಹೊರಗಿನ ಪದಾರ್ಥದಿಂದ ನಮ್ಗೆ ಅನುಭವವನ್ನು ಕೊಟ್ಟು ಸುಖ ದುಃಖಗಳನ್ನು ಕೊಡ್ತಾನ. ಇನ್ನೊಂದು ಹೊರಗಿನ ಪದಾರ್ಥದ ವಾಸನ ಅಂದ್ರೆ ಇಂಪ್ರೆಷನ್ ಅನ್ನ ಇಟ್ಟುಕೊಂಡು ಒಂದು ಆಬ್ಜೆಕ್ಟ್ ಅನ್ನೇ, ಎರಡು ಕಡೆನು ನಮ್ಗೆ ಒಂದು ವಿಷಯ ಒಂದು ಆಬ್ಜೆಕ್ಟ್ ಇರುತ್ತೆ, ಅದನ್ನ ಇಟ್ಟುಕೊಂಡು ನಮ್ಗೆ ಸುಖ ಕೊಡ್ತಾನೆ. ವೇರಸ್ ಆ ಮೂರನೇದು ಆ ಸುಶುಕ್ತಿ ಅಂತ ಹೇಳ್ತೀವಿ, ಆ ಸುಶುಕ್ತಿ ಆ ಡೀಪ್ 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 ಆ ಸ್ಥಿತಿಯಲ್ಲಿ ಏನು ಇರೋದಿಲ್ಲ. ದೇರ್ ಇಸ್ ನೋ ಆಬ್ಜೆಕ್ಟ್ ಅಟ್ ಆಲ್, ಆಬ್ಜೆಕ್ಟ್ ಯಾವ್ದು ಯಾವ್ದು ಇರೋದಿಲ್ಲ. ಬಟ್ ನಮಗೆ ಎದ್ದ ಮೇಲೆ ಆ ಒಂದು ರಿಫ್ರೆಶಿಂಗ್ ಆ ಒಂದು ಸುಖದ ಅನುಭವ ಎಲ್ಲವೂ ಬರುತ್ತೆ. ಅಥವಾ ಅಲ್ಲಿ ನಮ್ಗೆ ತಿಳಿಸಿಕೊಡುವಂಥದ್ದು ಯಾವುದು ಅಂದ್ರೆ ನಮಗೆ ಆನಂದ. ಇದನ್ನಂದ್ರೆ ನಾವು ಏನು ಕಲಿತೀವಿ ಅಂದ್ರೆ ಒಂದು ನಮ್ಗೆ ಆನಂದ ಆಗಬೇಕಂದ್ರೆ ಒಂದು ಹೊರಗಿನ ಆಬ್ಜೆಕ್ಟ್ ಬೇಕು ಅಂತಿಲ್ಲ. ಹೊರಗಿನ ಆಬ್ಜೆಕ್ಟೂ ಬೇಡ, ಒಳಗೆ ಅದನ್ನ ಇಂಪ್ರೆಷನ್ಸೂ ಬೇಕಾಗಿಲ್ಲ. ಅದು ಇಲ್ಲದೆ ನಮ್ಮಲ್ಲಿ ಇರುವಂತ ಆ ಒಂದು ಇಂಟ್ರೆನ್ಸಿಕ್ ಅಂತ ಹೇಳ್ತೀವಲ್ಲ, ಆ ಇಂಟ್ರೆನ್ಸಿಕ್ ಸುಖ ದಟ್ ಈಸ್ ದ ರಿಯಲ್ ಸೇಫ್ ದಟ್ ಆಲ್ವೇಸ್ ಹ್ಯಾವ್ ಪ್ರೆಸೆಂಟ್ ಟೈಮ್. ಆ ಸುಖವನ್ನ ಭಗವಂತ ಒಂದು ತುಣುಕನ್ನ ತೋರಿಸ್ತಾನೆ. ಮೋಕ್ಷ ಅಂದ್ರೆ ಏನು 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 ಅಂದ್ರೆ ಅದಕ್ಕೆ ಮೋಕ್ಷ ಹೇಗಿರುತ್ತೆ ಅಂಬೋದಕ್ಕೆ ಒಂದು ಜಸ್ಟ್ ಇಟ್ಸ್ ನಾಟ್ ಮೋಕ್ಷ, ಬಿಕಾಸ್ ಇಗ್ನರೆನ್ಸ್ ಅಲ್ಲಿ ಇರತ್ತೆ. ಬಟ್ ಸುಖ ಸುಖದ ಅನುಭವ ಅಪ್ಪ ಒಳ್ಳೆ ನಿದ್ದೆ ಆಯಿತು, ಯು ಫೀಲ್ ವೆರಿ ಫ್ರೆಶ್, ಯು ಫೀಲ್ ವೆರಿ ಹ್ಯಾಪಿ ಆಫ್ಟರ್ ದ ಇಗ್ನರೆನ್ಸ್. ಸೊ ಅದನ್ನ ಭಗವಂತ ಇಲ್ಲಿ ತೋರಿಸ್ತಾನ. ಇದು ಇದು ಕೇಳಿದಾಗೆ ಇನ್ನೊಂದು ನಮ್ಗೆ ಇನ್ನೊಂದು ಬರುತ್ತೆ ಏನಂದ್ರೆ ಇದು ದೇವರು ಬಂದು ಇದರಿಂದ ನಮ್ಗೆ ಏನಾಗತ್ತೆ, ವಾಟ್ ಡು ವಿ ಲರ್ನ್ ಫ್ರಮ್ ಇಟ್, ಆ ರಾದರ್ ಈ ಜಾಗೃತ ವ್ಯವಸ್ಥೆ ಕೈಂಡ್ ಆಫ್ ಈಸಿಯರ್ ಆಗುತ್ತೆ ನಮ್ಗೆ. ಆ ನಾವು ಯಾವ ಯಾವ ಪದಾರ್ಥಗಳನ್ನ ನೋಡ್ತೀವೋ ಆ ಪದಾರ್ಥ ಇದ್ದ ಕಡೆ ದೇವರನ್ನ ಇಟ್ಟುಕೊಂಡು ದೇವರ ಇದನ್ನ ತೋರಿಸೋದು ದೇವರ ನೆನಪು ಮಾಡ್ಲಿಕ್ಕೆ ಬಹುಸೂತ್ರ ಜಗತ್ ಬಹುದಾಕರಣ ಅಂತ ಆಚಾರ ಹೇಳಿದ್ದೆ ಅದು ಆಗತ್ತೆ. ಮತ್ತು ಕಲೀಲಕ್ಕೆ ಅವಕಾಶ ಇದೆಲ್ಲ ಆಗತ್ತೆ. ಸೊ ದೇವರು ಇಟ್ಟಿತ್ತು ನಾವು ಉಪಕಾರ ಮಾಡ್ತಾನೆ ಮಾಡ್ತಾ ಇದ್ದಾನೆ. ಸೊ ಇದೆಲ್ಲವೂ ದೇವರೇ ಮಾಡ್ತಾ ಇದ್ದಾನೆ ಅಂಬೋ ಒಂದು ಸಮರ್ಪಣ ಬುದ್ಧಿ ಎಲ್ಲವೂ ಇರತ್ತೆ ಅಂತ ಅಲ್ಲಿ ಸಮರ್ಪಣ ಈಸಿಯರ್ ಆಯ್ತು. ಆಮೇಲೆ ಸ್ವಪ್ನ ಅವಸ್ಥೆಯಲ್ಲಿ ಬಂದಾಗ ಅದು ಎರಡು ಮುಖದಿಂದ ನೋಡಿದ್ವಿ. ಒಂದು ನಮ್ಗೆ ಏನೇನು ದೇವರು ಕರುಣಾಮಯ ಅವ್ರು ಏನ್ ಮಾಡಿದ್ರ ಸ್ವಪ್ನದಲ್ಲಿ ಕೆಟ್ಟ ಸ್ವಪ್ನಗಳು ಅದೇ ಜಾಸ್ತಿ ಬರುತ್ತೆ, ಕೆಟ್ಟ ಸ್ವಪ್ನಗಳು ಬರುತ್ತೆ. ಬಂದಾಗೆ ದೇವರು ಬಂದು ನನಗೆ ನನ್ನ ಜೀವನದಲ್ಲಿ ಏನಾರು ಒಂದು ಅಪಮೃತ್ಯು ಏನಾರು ಒಂದು ಆಗಬೇಕಾಗಿದ್ರೆ ಕರುಣದಿಂದ ದೇವರು ಏನ್ ಮಾಡಿದ್ದಾನೆ ಅದು ಪ್ರಾರಬ್ಧ. ಅದನ್ನ ಏನ್ ಮಾಡಿದ್ದಾನಂದ್ರೆ ಕನಸಲ್ಲಿ ಕನಸಲ್ಲಿ ಯಾರೋ ಬಂದು ನಮ್ಮ ತಲೆಯನ್ನ ತಲೆಯನ್ನು ಶಿರಚ್ಛೇದ ಮಾಡಿದ್ದಂತೆ ಕನಸು ಬರುತ್ತೆ ನಮ್ಗೆ. ಆ ತರ ಮಾಡಿ ಆ ಅನಿಷ್ಟವನ್ನ ಅಲ್ಲಿ ದುಃಖ ನಮ್ಗೆ ಅವನು ತಲೆ ತಲೆ ಕಡಿದಾಗ ನಮ್ಗೆ ದುಃಖ ಬರುತ್ತೆ. ಆ ನಮ್ಮ ಮಕ್ಕಳು ಏನೋ ಒಂದು ದುಃಖವನ್ನ ಆ ಕನಸಲ್ಲಿ ಅನುಭವಿಸಿ ನಮಗೆ ನಮ್ಮ ಜಾಗೃತ ರಸ್ತೆಯಲ್ಲಿ ಅಂತ ಅಂತ ಕಷ್ಟವನ್ನ ಇಂದ ಪಾರು ಮಾಡ್ತಾನೆ. ಸೊ ನಮ್ಮ ಪ್ರಾರಬ್ಧ ಹೋಯ್ತು, ಆ ಸಂಚಿತನ ಹೋಯ್ತು, ಸಂಚಿತ ಆ ಪ್ರಾರಬ್ಧ ನಮ್ಗೆ ಹೋಯ್ತು. ಕಷ್ಟ ಅನುಭವ ರಿಯಲ್ ಲೈಫ್ ಆಗಿಲ್ಲ, ಸ್ವಪ್ನದಲ್ಲಿ ಹೋಯ್ತು. ಇನ್ನೊಂದು ದೇವರು ಸೂಚನೆ ಕೊಡ್ತಾನೆ ಅಂತೆ, ಮುಂದೆ ನಿನಗೆ ಈ ದೇವರ ದರ್ಶನ ಮಾಡ್ತೀನಿ, ಈ ತರ ಒಳ್ಳೆಯದನ್ನ ಕೊಡ್ತೀನಿ. ಅದು ಅದು ಅಂದ್ರೆ ಕನಸಲ್ಲೇ ಕೊಟ್ಟು ಕನಸಲ್ಲೇ ತೆಗೆಯೋದಿಲ್ಲ, ಅದು ಸೂಚನೆ. ಪಾಪವನ್ನ ಅನಿಷ್ಟವನ್ನ ತೆಗೆಯೋದು, ಇಷ್ಟವನ್ನ ಕೊಡೋದು ಎರಡು ಕನಸಲ್ಲಿ ಮಾಡ್ತಾ ಅಂತ ಕನಸಲ್ಲಿ ಈ ತರ ನಮ್ಗೆ ಭರವಸೆ ಕೊಟ್ಟಿದ್ದಾನೆ ದೇವರ ದರ್ಶನ ಆಗುವಂತೆ. ಯಾರೋ ಕನಸಲ್ಲಿ ಬಂದು ಒಂದು ಮುತ್ತೈದು ಬರ್ತಾಳೆ ಅವಳು ಏನೋ ಒಂದು ಮರ್ತಬಾರ್ದು ನಮ್ಗೆ ಏನೋ ಸಮಥಿಂಗ್ ಬರುತ್ತೆ. ಸೊ ಒಳ್ಳೇದಾಗತ್ತೆ, ಮಂಗಳ ಸೂಚನೆ ಬರುತ್ತೆ, ಕಷ್ಟ ಹೋಗತ್ತೆ. ಸೊ ಇದು ಇದು ದೇವರಿಗೆ ಹೀಗೆಲ್ಲ ನಮ್ಗೆ ಮಾಡಿ ಒಂದು ಭರವಸೆ ಕೊಟ್ಟಿದ್ದಾನೆ, ಪಾಪ ತೆಗೆದಿದ್ದಾನೆ. ಸೊ ಅದು ಸಮರ್ಪಣೆ ಮಾಡ್ತೀವಿ. ಗಾರ್ಡನ್ ಇದ್ರೆ ಬಂದಾಗ ಸುಪ್ತಿಯಲ್ಲಿ ಏನಂತ ಮಾಡ್ತೀಯ ಮಾಡ್ಬೋದು. ಸುಪ್ತಿ ಸುಪ್ತಿಯಲ್ಲಿ ನನ್ಗೆ ರೀಚಾರ್ಜ್ ಮಾಡಿದ್ದಾನೆ, ನನ್ಗೆ ಸುಖವನ್ನ ಸುಖವ ಆನಂದದ ತುಣುಕನ್ನ ಕೊಟ್ಟಿದ್ದಾರೆ, ಈ ತರ ಮಾಡಬಹುದು. ಬಟ್ ತ್ಯಾಗ ಮಾಡಬೇಕು ಅಂದ್ರೆ ಇದಕ್ಕೆ ಈ ತರ ವಿಷಯಗಳಿಗೆ ಇದಕ್ಕೆ ಸಂಬಂಧವಾದಂತ ಶಿಷ್ಯ ಸಂತೃಪ್ತಿ ಇದರಲ್ಲಿ ಒಂದೇ ಪದ್ಯದಲ್ಲಿ ದಾಸರು ಹೇಳಿದ್ದನ್ನು ಇದು ಇತರ ಕಡೆಯಲ್ಲಿ ಇಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ ಬೃಹದಾರಣ್ಯ ಉಪನಿಷತ್ತಿಗೆ ಬಂದ ವಿಷಯಗಳನ್ನ ರಾಯರು ಹೇಳಿದ ಆ ವಿಷಯಗಳನ್ನ ವಿಷ್ಣುತೀರ್ಥರು ಏನು ಮಾಡಿದ್ದಾರೆ ಸುಷುಪ್ತಿ ಪ್ರಕರಣ ಅಂತ ಒಂದು ಪ್ರಕರಣ ಮಾಡಿದ್ದಾರೆ. ದಟ್ ಷೋಡಶಿಯಲ್ಲಿ ಒಂದು ಏನು ವಿಶೇಷ ಅಂದ್ರೆ ಇಲ್ಲಿ ಹರಿತಾಂಸಾರ ತಿಳ್ಕೊಳ್ಳುವಾಗ ಅದನ್ನು ರೆಫರ್ ಮಾಡಬೇಕಾದರೆ ಅಲ್ಲಿ ಯಾವ ವಿಷಯ ಎಲ್ಲಾ ಒಂದು ಉಪನಿಷತ್ತುಗಳಲ್ಲಿ ಉದಾರಣ್ಯಕ ಉಪನಿಷತ್ತು ಏನೋ ಕೊಟ್ಟ ಒಂದು ವಿಷಯ ಒಂದು ಯಜ್ಞದ ಬಗ್ಗೆ ಕೊಟ್ಟಿದ್ದಾರೆ. ಆ ಯಜ್ಞದ ಬಗ್ಗೆ ಕೊಟ್ಟಿರುವಾಗ ಆ ಯಜ್ಞ ವಿಷಯವನ್ನ ತೆಗೆದು ಸುಷುಪ್ತಿ ಪ್ರಕರಣದಲ್ಲಿ ಅವರು ಹಾಕಿ ಕೊಟ್ಟಿದ್ದಾರೆ. ಹಾಕಿ ಕೊಟ್ಟು ಈ ತರ ನೀವು ಚಿಂತನೆ ಮಾಡಿ ಅಂತ ಇನ್ನೊಂದು ಕಡೆ ಏನೋ ಬರುತ್ತೆ ನಮ್ಗೆ ಒಂದು ಷಟ್ಪ್ರಶ್ನ ಉಪನಿಷತ್ತಿನೂ ಇದು ಬಂದಿದ ವಿಷಯ ಆಗತ್ತೆ. ಸೊ ಇದನ್ನ ಇಲ್ಲಿ ವಿಷ್ಣುತೀರ್ಥರು ಮಾಡಿದ ದೊಡ್ಡ ಕೊಡುಗೆ ನಮ್ಗೆ ಈ ಸುಷುಪ್ತಿ ಕಾಲ ಉಡುಪಿ ಆಗಿ ಏನ್ ಚಿಂತನೆ ಇನ್ನು ಏನ್ ಚಿಂತನೆ ಇದು ಮಾಡಬೇಕು ಅಂತ ಏನ್ ಚಿಂತನೆ ಮಾಡಬೇಕಂದ್ರೆ ಸುಷುಪ್ತಿ ನೋಡಿದ್ವಿ ಸ್ವಪ್ನಾವಸ್ಥೆಯಲ್ಲಿ ದೇವತೆಗಳನ್ನ ಇಟ್ಟುಕೊಂಡೇ ನಾವು ದೇವರನ್ನ ಮಾಡಬೇಕು ಅಂತ ಬಂದಾಗ ಸ್ವಪ್ನಾವಸ್ಥೆಯಲ್ಲಿ ಎಲ್ಲಾ ದೇವತೆಗಳು ಕಣ್ಣಿನ ದೇವತೆ ಕಿವಿಯನ ದೇವತೆ ಈ ದೇವತೆಗಳನ್ನು ಇಟ್ಕೊಳ್ತೀವಿ. ಸ್ವಪ್ನಾವಸ್ಥೆಗೆ ಹೋದಾಗ ಅಲ್ಲಿ ಉಮಾಮಹೇಶ್ವರರನ್ನ ಮುಖ್ಯವಾಗಿ ಇಟ್ಟುಕೊಂಡು ಅವರ ಮೂಲಕವಾಗ ಒಳಗೆ ನಮ್ಮ ಇಂದ್ರಿಯಗಳ ಒಳಗೆ ಇರುವಂತ ಆ ದೇವತೆಗಳನ್ನು ಇಟ್ಟುಕೊಂಡು ರುದ್ರದೇವರೇ ಪಾರ್ವತಿ ದ್ವಾರ ಅದು ಎಲ್ಲವೂ ತೋರಿಸ್ತಾರ ಅಂತ ಮನೋನಿಯಾಸಕರ ಅಂತ ರುದ್ರರ ದ್ವಾರ ಮಾಡ್ತಾರ ಅಂದ್ರೆ ರುದ್ರರ ದ್ವಾರ ಮಾಡ್ತಾರಂದ್ರೆ ರುದ್ರಕ್ಕಿಂತ ದೊಡ್ಡವರಾದಂತ ಎಲ್ಲರೂ ಬರ್ತಾರೆ. ಗರ್ಗ ಕೇಸರು ಮತ್ತು ವಾಯು ಭಾರತಿ ಎಲ್ಲರೂ ದೇವರು ಲಕ್ಷ್ಮಿ ಎಲ್ಲ ಬರ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಸುಷುಪ್ತಿ ಕಾಲದಲ್ಲಿ ಏನಾಗತ್ತೆ ಅಂದ್ರೆ ಇಷ್ಟು ತನಕ ಏನ್ ನೋಡ್ತಾ ಬಂದಿದ್ದೀವಿ ನಾವು ಆ ಜಾಗೃತ ಅವಸ್ಥೆಯಿಂದ ಸ್ವಪ್ನಾವಸ್ಥೆಗೆ ಹೋಗುವಾಗ ಆ ದೇವರು ಅಲ್ಲಿ ಪ್ರಕಾಶವನ್ನ ಆ ಜೀವನ ಪ್ರಕಾಶ ಎಲ್ಲಾ ಕಡೆನು ಹರಡಿದೆ ಆ ಪ್ರಕಾಶವನ್ನ ಆ ಉಪಸಂಹಾರದ ತೆಗೆದುಕೊಳ್ತಾನ ಆ ಪ್ರಕಾಶವನ್ನೆಲ್ಲ ಹೀರಿಕೊಳ್ತಾನೆ. ಆ ಪ್ರಕಾಶ ಕಣ್ಣಿನಿಂದ ಕಿವಿಯಿಂದ ಎಲ್ಲಾ ಪ್ರಕಾಶವನ್ನು ಹೀರಿ ಕಂಠಸ್ಥಾನಕ್ಕೆ ತಂದಿತ್ತು ಮತ್ತು ಕಂಠದಿಂದ ಎಲ್ಲವನ್ನು ಹೀರೋದು ಅಂದ್ರೆ ಅದು ವಿತ್ಡ್ರಾಲ್ ಸೂರ್ಯ ಅಸ್ತಮಾಗುವಾಗ ಏನಾಗುತ್ತೆ ಆತ ಎಲ್ಲ ಮಾಡಿ ಆ ಒಂದು ಹೃದಯಕ್ಕೆ ಅದು ನೆನಪಿಟ್ಕೋಬೇಕು. ಏನು ಅಂದ್ರೆ ಅಲ್ಲಿ ಹೇಳ್ತಾರೆ ಜೀವ ಎಲ್ಲಿ ಇತ್ತ ಜೀವನ ಸ್ಥಾನ ಏನು ಅಂತ ಹೇಳಿದ್ರೆ ಎಲ್ಲರೂ ನಾವು ಹೃದಯ ಹೃದಯವೇ ಅವನ ಬೋಧ ಹೃದಯದಲ್ಲಿ ಆ ಒಂದು ಮೂಲೇಶನ ಪಾದದಲ್ಲಿ ಜೀವ ಇರ್ತಾನೆ ಯಾವಾಗಲೂ ಅಲ್ಲೇ ಇರ್ತಾನೆ. ಆದರೆ ಈ ಸುಷುಪ್ತಿ ಕಾಲದಲ್ಲಿ ಅವನನ್ನ ಕರ್ಕೊಂಡು ಹೋಗಿ ಆ ಒಂದು ಅಂದ್ರೆ ಒಂದು ಲೋಟಸ್ ತರ ಒಂದು ತಗೊಂಡ್ರೆ ಕಮಲ ಅಂತ ಒಂದು ತಗೊಂಡ್ರೆ ಆ ಒಂದು ಕಮಲ ಲೋಟಸ್ ಕೆಳಗಡೆ ಎಲ್ಲ ಪೆಟಲ್ಸ್ ಜಾಯಿನ್ ಆಗುವಂತ ಜಾಗ ನೋಡಿದ್ರೆ ಅದು ಒಂದು ದಪ್ಪಗೆ ಇರುತ್ತೆ ಅದು ಸಿಂಗರ್ಸು ಕರ್ನಿಟಾನ್ ಅದು ಒಂದು ಅಲ್ಲಿ ಮೂಲೇಶ ಇರ್ತಾನೆ ಅಲ್ಲೇ ಜೀವ ಇರ್ತಾನೆ ಅಂತ ಅನ್ಕೊಳ್ಳಿ. ಆಮೇಲೆ ಆ ಲೋಟಸ್ ಮೇಲೆ ನೋಡಿದ್ರೆ ಸ್ವಲ್ಪ ಎತ್ತರ ಒಂದು ಕೋಟಲ್ಲಿ ಅದನ್ನ ಅಗ್ರೇಶ ಅಲ್ಲಿ ಇರೋದು ಅಗ್ರೇಶ ಅಂತ. ಸೊ ಇಲ್ಲಿ ಎಲ್ಲ ಪೆಟಲ್ಸು ಜಾಯಿನ್ ಆಗುವ ಜಾಗೆಯಲ್ಲಿ ಮೂಲೇಶನ ಪಾದದಲ್ಲಿ ವಾಯುದೇವರು ವಾಯುದೇವರ ಪಾದದಲ್ಲಿ ಜೀವ ಸಿತ್ ಅಲಾಂಗಿ ಅನಿರುತ್ತ ಲಿಂಗ ದೇಹದಿಂದ ಇರೋ ಜೀವನನ್ನ ಸುಷುಪ್ತಿ ಕಾಲದಲ್ಲಿ ಆ ಸ್ಥಾನದಿಂದ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಗ್ರೇಶ ಅಲ್ಲಿ ಆ ಅಗ್ರೇಶ ಅಂಬೋನ್ ಕೊಟ್ಟಿದ್ದಾರೆ ಪ್ರಾಜ್ಞ ಅಂಬೋ ಹೆಸರಿನಿಂದ ಅಲ್ಲಿ ಇರ್ತಾನಂತ ಅವನ ಸಮೀಪದಲ್ಲಿ ಆ ಈ ಜೀವ ಬಂದು ಸೇರ್ಕೊಳ್ತಾನೆ ಜೀವನನ್ನ ಕರ್ಕೊಂಡು ಹೋಗ್ತಾನೆ ನಾವು ಸೇರೋದಿಲ್ಲ. ಅವಕ್ಕೆ ಆ ವಾಯುದೇವರು ಉದಾನ ಅಂಬೋ ವಾಯುದೇವರ ಐದು ರೂಪಗಳನ್ನು ನೋಡಿದ್ದೀವಿ ಆ ಉದಾನ ಅಂಬೋ ರೂಪದಿಂದ ಆ ಒಂದು ಜೀವನನ್ನ ಭಗವಂತನ ತೊಡೆಯಲ್ಲಿ ಹಾಕ್ತಾರೆ ಅವರು ತಾವು ಅಲ್ಲೇ ಇರ್ತಾರೆ. ಹೀಗೆ ಅದನ್ನ ನೋಡಿದ್ವಿ. ನೋಡುವಾಗ ಇನ್ನೊಂದು ಇಲ್ಲಿ ಇಲ್ಲಿ ಬರುವಂತಹ ವಿಶೇಷ ಏನಂದ್ರೆ ಇಲ್ಲಿ ವಾಯುದೇವರ ಚಿಂತನೆ ಮಾಡಬೇಕು. ಏನ್ ಚಿಂತನೆ ಎಲ್ಲಾ ಕಡೆಯಿಂದೂ ಪ್ರಕಾಶವನ್ನ ಸೀರಿಕೊಂಡು ಬಂದಿದ್ದಾರೆ ಅಂದ್ರೆ ಸಪೋಸ್ ಪ್ರಕಾಶ ಹೋಯ್ತು ಇವಾಗ ಸೂರ್ಯ ಅಸ್ತಮನ ಆದಾಗ ಎಲ್ಲಾ ಕಡೆಯೂ ಕತ್ತಲೆ ಇದೆ ಹಾಗೇನೆ ಎಲ್ಲವೂ ಇಲ್ಲಿ ಜೀವತ್ವ ಇಲ್ಲಿ ಬರೀ ಬಳಸಿಲ್ಲ ಜೀವತ್ವ ಎಲ್ಲಾ ಕಡೆನೂ ಇರುವಾಗ ಆ ಜೀವತ್ವವನ್ನ ಎಲ್ಲ ತೆಗೆದುಕೊಂಡು ಬಂದ್ಬಿಟ್ರೆ ದಟ್ ಪರ್ಸನ್ ವಿಲ್ ಡೈ. ಬಿಕಾಸ್ ಜೀವಶಕ್ತಿ ತೆಗೆದುಬಿಟ್ಟು ಒಂದು ವಸ್ತುವಿನಿಂದ ಜೀವಶಕ್ತಿಯನ್ನ ತೆಗೆದುಬಿಟ್ಟು ಕಣ್ಣಿನಿಂದ ಜೀವಶಕ್ತಿಯನ್ನ ಕಂಪ್ಲೀಟ್ ಆಗಿ ತೆಗೆದುಬಿಟ್ರೆ ಕಣ್ಣು ಇಟ್ಸ್ ಆಲ್ಮೋಸ್ಟ್ ಡೆಡ್. ಅದು ಹೇಳ್ತಾರಲ್ಲ ಆತರ ಆಗುತ್ತೆ ಅದು ಇದಾದ್ರೆ ಯೋಚನೆ ಏನು ಮಾಡಕ್ ಆಗಲ್ಲ ಅಲ್ಲಿ ಹೇಳ್ತಾರಲ್ಲ ಹಾಗೆ ಎಲ್ಲವೂ ಲೈಫ್ಲೆಸ್ ಆಗಿ ಆಗಬೇಕಾಯ್ತು. ಲೈಫ್ಲೆಸ್ ಆದ್ರೆ ತಿರ್ಗಾ ಲೈಫ್ ಬರೋದು ಅಂತಿಲ್ಲ. ಸೊ ಆದ ಕಾರಣದಿಂದ ಈ ಸ್ವಪ್ನ ಈ ಸುಶುಕ್ತಿ ಅವಸ್ಥೆಯಲ್ಲಿ ಎಲ್ಲವೂ ಕೆಲಸ ಮಾಡುತ್ತೆ. ಮೆಡಿಕಲಿ ಡಾಕ್ಯುಮೆಂಟ್ ಹಾರ್ಟ್ ಬೀಟ್ ಆಗತ್ತೆ, ಪ್ರಾಣ ಬ್ರೀತಿಂಗ್ ಎಲ್ಲ ಆರ್ಗನ್ಸೂ ದೇ ಆರ್ ಅಲೈನ್. ಜೀವತ್ವ ಇರತ್ತಲ್ಲ ಅದು ಹಾಗೆ ಆಗತ್ತಂತೆ. ವಾಯುದೇವರು ಟೇಕ್ಸ್ ಓವರ್ ಆಲ್ ದ ಫಂಕ್ಷನ್ ಜೀವತ್ವ ಜೀವತ್ವ ಅಂದ್ರೆ ಆ ಒಂದು ಲೈಫ್ ಫೋರ್ಸ್ ಇಡೀ ದೇಹದಲ್ಲಿ ತನ್ನದು ಎಲ್ಲ ಅದು ಕೆಲಸಗಳು ಮಾಡ್ತಾ ಇಲ್ಲ. ಆ ಸ್ವಿಚ್ ಮಾತ್ರ ಲೈಕ್ ಒಂದು ಮನೆಯ ವೈರಿಂಗ್ ಎಲ್ಲ ಒಂದು ಸ್ಕೂಲ್ ಎಕ್ಸಾಂಪಲ್ ವೆರಿ ಗುಡ್ ಅಂಡ್ ಎಕ್ಸಾಂಪಲ್. ಮನೆ ಪೂರ ವೈರಿಂಗ್ ಎಲ್ಲ ಮಾಡಿದಾಗ ಲೈಟ್ ಎಲ್ಲ ಹಚ್ಚಿದಾಗ ಲೈಟ್ ಆಫ್ ಮಾಡ್ತೀವಿ, ತಿರ್ಗಾ ಮಾಡ್ಬೇಕಂದ್ರೆ ತಿರ್ಗಾ ಆನ್ ಮಾಡ್ತೀವಿ. ಇದು ಒಂದು ಬೇಕು ಆಲ್ ದ ವೈರಿಂಗ್ ಅದು ಇದು ಏನೂ ತಿಳಿಯೋದಿಲ್ಲ. ಹಾಗೆ ಸಿಮಿಲರ್ ಟು ದಟ್ ಎಲ್ಲವೂ ಹಾಗೆ ಇರುತ್ತೆ. ದೇ ಆರ್ ನಾಟ್ ವರ್ಕಿಂಗ್ ಕೆಲಸಗಳನ್ನು ಮಾಡ್ಸೋದಿಲ್ಲ. ಕೆಲಸಗಳನ್ನು ಮಾಡಿಸುವ ದೇವತೆಗಳಿಗೆ ದೇವತೆಗಳು ಲಯವನ್ನು ಹೊಂದಿದ್ದಾರೆ. ಲಯ ಅಂದ್ರೆ ದೇ ಡೋಂಟ್ ವರ್ಕ್, ದೇ ಡೋಂಟ್ ಡೂ ದೇರ್ ಟ್ಯಾಸ್ಕ್ ಎಕ್ಸ್ಟರ್ನಲ್ ಟ್ಯಾಸ್ಕ್ ಆರ್ ಸ್ವಪ್ನದಲ್ಲಿ ಆ ಟ್ಯಾಸ್ಕ್ ಮಾಡೋದಿಲ್ಲ. ಮತ್ತು ಹೂ ಟೇಕ್ ಕೇರ್ ಸುಶುಕ್ತಿಯಲ್ಲಿ ಯಾರು ಹೂ ಟೇಕ್ ಕೇರ್ ಅಂದ್ರೆ ವಾಯುದೇವರೇ ತಮ್ಮ ಐದು ರೂಪಗಳಿಂದ ಈ ದೇಹವನ್ನು ಚಲಿಸ್ತಾರೆ. ಸೊ ಈ ವಾಯುದೇವರ ಕಾರ್ಯವನ್ನು ನಾವು ಚಿಂತನೆ ಮಾಡಿದ್ದಾಗ ಇದಕ್ಕೆ ಮಹತ್ವ ಫಲ ಬರುತ್ತೆ ಅಂತ ಹೇಳ್ತಾರೆ. ಏನು ಕಾರ್ಯ ಅಂದ್ರೆ ಆ ವಾಯುದೇವರಿಗೊಂದು ಅಗ್ನಿ ಎಂಬ ಶಬ್ದ ವಾಯುದೇವರಿಗೂ ಅನ್ವಯ ಆಗುತ್ತೆ, ಲಕ್ಷ್ಮಿ ನಾರಾಯಣನಿಗೆ ಅನ್ವಯ ಆಗುತ್ತೆ, ಲಕ್ಷ್ಮೀಜ ಆಗುತ್ತೆ. ಅವರಿಬ್ರು ಆದ ಮೇಲೆ ಆ ಒಂದು ಅಗ್ನಿ ಎಂಬ ಶಬ್ದ ವಾಯುದೇವರಿಗೆ ಯಾಕೆ ಅಗ್ನಿ ಅವರು ಅಲ್ಲಿ ಅಂದ್ರೆ ಚಲಿ ಆ ಜನಿ ಅಂತ ಅಂದ್ರೆ ಚಲಿಸದೇ ಇರುವ ವಸ್ತುವಿಗೆ ಚಲನೆಯನ್ನು ಕೊಡ್ತಾರೆ. ಆ ಸುಶುಕ್ತಿ ಕಾಲದಲ್ಲಿ ಚಲನೆ ಎಂಬುದು ಏನು ಇರುವಾಗ ಆ ಜೀವತ್ವವನ್ನು ಅದನ್ನು ಕೊಟ್ಟು ಉಳಿಸ್ತಾ ಆ ರಕ್ಷಣೆ ಮಾಡುತ್ತಾ ಇರ್ತಾರೆ ಅಗ್ನಿ ಅಂತ. ಸೊ ಯಜ್ಞ ಅಂದ್ರೆ ನಾವು ನೋಡಿದ್ವಿ, ಪ್ರಸಿದ್ಧ ಅಗ್ನಿಗಳನ್ನ ನೋಡಿದ್ವಿ. ಯಜ್ಞ ಇದು ಒಂದು ಅವ್ರಿಗೆ ಹಾಗೆ ಮಾಡ್ತಾರೆ ಅಂತ ಚಿಂತನೆ ಕೊಟ್ಟಿದ್ದಾರೆ. ಈ ಚಿಂತನೆಯನ್ನು ದೇವತೆಗಳೆಲ್ಲ ಮಾಡ್ತಾರೆ ಅಂತ. ನಾವು ದೇವತೆಗಳು ಕಾನ್ಸ್ಟೆಂಟ್ ಆಗಿ ಮಾಡ್ತಾರೆ, ನಾವು ಇದು ಜಸ್ಟ್ ಆಸ್ ಅ ಫಾರ್ಮ್ ಆಫ್ ನಾಲೆಜ್ ಇದನ್ನ ತಿಳ್ಕೊಳ್ಳೋದು. ಇದು ಏನು ನಾವು ಅನುಷ್ಠಾನ ಗಿನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಬರೀ ನಿಯರ್ ನಾಲೆಡ್ಜ್ ಏನಾಗತ್ತೆ ನಾವು ನಿದ್ದೆ ಮಾಡಿದಾಗ ಏನಾಗತ್ತೆ. ಸೊ ವಾಯುದೇವರು ತಮ್ಮ ಐದು ರೂಪಗಳು ಪ್ರಾಣ ಅಪಾನ ಧ್ಯಾನ ಉದಾನ ಸಮಾನ ಅಂಬೋ ರೂಪದಿಂದ ಅಗ್ನಿಯಿಂದ ಚಲನೆಯಿಲ್ಲದ ವಸ್ತುವನ್ನು ಚಲಿಸುತ್ತಾ ಇರ್ತಾರೆ. ಸೊ ಈ ಏನು ಅಗ್ನಿಗಳು ಅಂದ್ರೆ ಇದನ್ನ ಕಂಪೇರ್ ಮಾಡ್ತಾರೆ. ಹ್ಯಾಕ್ ಕಂಪೇರ್ ಮಾಡ್ತಾರೆ ಅಂದ್ರೆ ಒಂದು ಪ್ರಸಿದ್ಧವಾದ ಒಂದು ಹೋಮನ್ನು ಯಜ್ಞ ಮಾಡ್ತಾರೆ. ಯಜ್ಞ ಮಾಡುವಾಗ ಆ ಯಜ್ಞದಲ್ಲಿ ಅಗ್ನಿಗಳು ಡಿಫ್ರೆಂಟ್ ಅನೇಕ ಯಜ್ಞಗಳು ಇರಬಹುದು. ಇದನ್ನು ಮೂಲತಃ ಮೂರು ಅಗ್ನಿಗಳನ್ನ ಪ್ರಧಾನವಾಗಿ ಇಟ್ಟುಕೊಳ್ತಾರೆ. ಒಂದು ಅಗ್ನಿಯನ್ನ ಗಾರ್ಹಪತಿ ಅಂತ ಆ ಗೃಹಪತಿಗೆ ಅಂದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಗೃಹಸ್ಥ ಜೀವನ ಮಾಡುವಾಗ ಅದನ್ನ ಅಲ್ಲಿ ಮದುವೆ ದೂಷದಿಂದ ಅದನ್ನೇ ಚಂದಾಗೆ ರಕ್ಷಣೆ ಮಾಡಿ ಅಂದ್ರೆ ಮನೆಯಲ್ಲಿ ದೂರವಾಗಿ ಈ ಕಾಲದಲ್ಲಿ ನೋಡ್ಬೇಕು ಅಂದ್ರೆ ನಂದಾದೀಪ ಅಂತ ಏನೋ ಒಂದು ದೀಪ ಯಾವತ್ತೂ ಇಟ್ಟುಕೊಳ್ತೀನಿಲ್ಲ ಆ ದೀಪ ಆ ದೀಪ ಇಲ್ಲದ್ರೆ ಎಲೆಕ್ಟ್ರಿಕ್ ಏನ್ ಹಾಕ್ತೀರ ಏನೋ ಒಂದು ದೀಪ ಅಂತ ಒಂದು ದೇವರ ಕೋಣೆಯಲ್ಲಿ ಏನೋ ಒಂದು ದೀಪ ಪ್ರಕಾಶಮಯವಾದದ್ದು ಇರುತ್ತಿಲ್ಲ. ಇಟ್ ಮೋರ್ ಆನ್ ಲೆಸ್ ಲೈಕ್ ಗಾರ್ಹಪತ್ರ ಅದು ಮದುವೆಯಲ್ಲಿ ಮಾಡಿದ್ದನ್ನ ತಂದು ಮನೆಯಲ್ಲಿ ಕೊನೆಯ ತನಕ ಇಟ್ಟುಕೊಳ್ಳೋದು ಗಾರ್ಹಪತ್ಯ ಅಂತ ಹೇಳ್ತಾರೆ. ಈ ಗಾರ್ಹಪತ್ಯಾಗಿ ಏನ್ ಯೂಸ್ ಮಾಡ್ತಾರಂದ್ರೆ ಮನೆ ಯಜಮಾನ ತನ್ನ ದಿನನಿತ್ಯಕ್ಕೆ ಮಾಡುವಂತ ಅಗ್ನಿ ಕಾರ್ಯದ ಅಗ್ನಿಯಲ್ಲಿ ಹಾಕುವುದೇ ಶ್ರೇಷ್ಠ. ಯಾಕೆಂದ್ರೆ ಅಗ್ನಿಯಲ್ಲಿ ಹಾಕಿದ ಪದಾರ್ಥಗಳನ್ನು ಅಗ್ನಿ ಎಲ್ಲ ಕಂಪ್ಲೀಟ್ ಆಗಿ ನುಂಗುತ್ತೆ. ಆದ ಕಾರಣದಿಂದ ಅಗ್ನಿಯಲ್ಲಿ ಮುಖ್ಯ ಅಗ್ನಿನೇ ಪ್ರಸಿದ್ಧ. ಅಗ್ನಿ ಇಲ್ಲದಿದ್ದುವಾಗ ನಾವು ನೀರು ಅಥವಾ ನೆಕ್ಸ್ಟ್ ನೀರು ಬರುತ್ತೆ, ನೀರಾದ ಮೇಲೆ ಮಣ್ಣು ಬರುತ್ತೆ. ಹೀಗೆ ಪ್ರಸಿದ್ಧ ಸ್ಥಾನದಲ್ಲಿ ನಿಷೇಧ ಇದೆ. ಈ ಗಾರ್ಹಪತ್ಯ ಅಂತಿದ್ವಿ, ಈ ಗಾರ್ಹಪತ್ಯ ಅಗ್ನಿಯಿಂದ ಪೂಜೆ ಹವನ ದೇವರ ವಿಶೇಷ ಪೂಜೆಗಳು ಏನಾದ್ರು ಮಾಡಬೇಕಂದ್ರೆ ಆಹವನಿ ಅಗ್ನಿ ಅಂತ. ಆಹವನಿ ಅಂದ್ರೆ ತರಲ್ಪಟ್ಟ ಅಗ್ನಿ ಅಂತ. ಈ ಗಾರ್ಹಪತ್ಯ ಅಗ್ನಿಯಿಂದ ಆ ಅಗ್ನಿಯಿಂದ ಫ್ರೆಶ್ ಆಗಿ ಹಚ್ಚೋದಲ್ಲ, ಅಲ್ಲಿ ಗಾರ್ಹಪತ್ಯದಿಂದ ತರಲ್ಪಟ್ಟ ಅಗ್ನಿ ಆಹವನಿ ಅಂತ. ಆ ಅಲ್ಲಿ ದೇವತಾಗಲಿ ದೇವತೆಗಳಿಗೆ ಏನೇನು ಮಾಡಬೇಕು, ಬಿಡಿ ಗೊತ್ತಾಗಲಿ ಎಷ್ಟು ಮಾಡಕ್ಕಾಗುತ್ತೋ ಅಷ್ಟು ಮಾಡ್ತ. ಇನ್ನೊಂದು ಅಗ್ನಿ ಇದೆ, ಅದನ್ನ ದಕ್ಷಿಣ ಅಗ್ನಿ, ದಕ್ಷಿಣ ಭಾಗದ ಅಗ್ನಿ ಈ ಕುಂಡಕ್ಕೆ ದಕ್ಷಿಣ ಭಾಗದಲ್ಲಿ ಇರುವಂತದ್ದು ದಕ್ಷಿಣ ಅಗ್ನಿ ಅಂತ ಹೇಳ್ತಾರೆ. ಈ ದಕ್ಷಿಣ ಅಗ್ನಿಯಲ್ಲಿ ಏನು ಮಾಡುತ್ತಾರೆ ಅಂದ್ರೆ, ದಕ್ಷಿಣ ಅಗ್ನಿಯಲ್ಲಿ ಯಾವ ಯಾವ ಹೋಮ ಸಿಕ್ಕಾಗ ದಕ್ಷಿಣಾಗ್ನಿ ಅಂದರೆ ಪಿತೃ ಕಾರ್ಯಗಳಿಗೆ ಮುಂತಾದಕ್ಕೆ ಬಳಸುವಂತದ್ದು ದಕ್ಷಿಣಾಗ್ನಿ. ಹೀಗೆ ಮೂರು ಅಗ್ನಿಗಳು ಇರುತ್ತೆ ಮೇನ್ ಆಗಿ. ಸೊ ಇಲ್ಲಿ ಮೂರು ಅಗ್ನಿಗಳು ಇದು ಈ ದೇವರು ವಾಯುದೇವರು ನಮ್ಮ ದೇಹದಲ್ಲಿ ಇದ್ದು ಈ ಕಾರ್ಯಗಳನ್ನ ಮಾಡುತ್ತಾರೆ. ಹಾಗೆ ಇಲ್ಲಿ ಭಕ್ತಿ ಏನ್ ಹೇಳ್ತಾರೆ, ಗಾರ್ಹಪತ್ಯ ಅಂತ ಹೇಳ್ತಾರೆ. ಈ ಗಾರ್ಹಪತ್ಯ ಮಾಡುವಂತ ಕೆಲಸ ಯಾವತ್ತು ಗಾರ್ಹಪತ್ಯ ಗಾರ್ಹಪತ್ಯ ಮಾಡುವಂತ ಗಾರ್ಹಪತ್ಯ ಎಲ್ಲಿದ್ದಾನೆ ನಮ್ಮ ದೇಹದಲ್ಲಿ. ಇದು ಒಂದೊಂದು ಉಪನಿಷತ್ತಲ್ಲಿ ಒಂದೊಂದು ಮುಖದಿಂದ ಕೊಟ್ಟಿದ್ದ. ಇಲ್ಲಿ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗಾರ್ಹಪತ್ಯ ಎಂಬುದು ನಮ್ಮ ದೇಹದ ಪಶ್ಚಿಮ ಭಾಗದಲ್ಲಿ. ಪಶ್ಚಿಮ ಭಾಗ ಅಂದ್ರೆ ಏನಂದ್ರೆ ಕೆಳಗೆ ಅಂತ ಅರ್ಥ. ನಾವು ದೇವರಿಗೆ ನಮಸ್ಕಾರ ಮಾಡುವಾಗ ತಲೆ ಉತ್ತೆ ತಲೆ ಬಂದು ಪೂರ್ವ ಅಂತ ತಗೊಂಡ್ರೆ ಕೆಳಗಿನ ಭಾಗ ಪಶ್ಚಿಮ ಆಗುತ್ತೆ, ಆ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಈ ಗಾರ್ಹಪತ್ಯ ಎಂಬುದು ನಮ್ಮ ಪಶ್ಚಿಮ ಭಾಗದಲ್ಲಿ ಇದೆ. ಇಲ್ಲಿ ಯಾವ ರೂಪದಿಂದ ವಾಯುದೇವರು ಇದ್ದಾರೆ ಅಂದ್ರೆ, ವಾಯುದೇವರು ಅಪಾನ ಅಂಬೋ ರೂಪದಿಂದ ಇಲ್ಲಿದ್ದ. ಅಪಾನ ಅಂಬೋದು ತುಂಬಾ ಮುಖ್ಯ. ಅಪಾನ ಶಕ್ತಿ ಅಂದ್ರೆ ಅಪಾನ ಶಕ್ತಿ ಅಂದ್ರೆ ಬೇಡದ್ದನ್ನ ಹೊರಗೆ ಹಾಕ್ತಾ ಇರಬೇಕು. ಯಾಕೆ ಇವಾಗ ನೋಡಿ, ನಾವು ಶ್ವಾಸೋಚ್ಛಾಸ ಮಾಡುವಾಗ ನಾವು ಒಳಗೆ ಇರುವಂತಹ ಕಾರ್ಬನ್ ಡೈ ಆಕ್ಸೈಡ್ ಮುಂತಾದ್ದು ಇದೆಲ್ಲ ಹೊರಗೆ ಅಂದ್ರೆ ಊಟದ ಆ ಕೆಲಸ ನಡೆಯೋದಿಲ್ಲ. ಕಾರ್ಬನ್ ಡೈ ಆಕ್ಸೈಡ್ ಆ ಶ್ವಾಸ ಉಚ್ಛ್ವಾಸ ನಿಶ್ವಾಸ ಆಗ್ತಾ ಇರುತ್ತಲ್ಲ, ಆ ಒಂದು ಪ್ರಾಸೆಸ್ ಎಕ್ಸೆಲ್ ಹೊರಗೆ ಕಳಿಸುವಂತಹ ಕಾರ್ಯಗಳು, ಈ ಹೊರಗೆ ಕಳಿಸುವಂತಹ ಕಾರ್ಯಗಳು ತುಂಬಾ ಮುಖ್ಯ. ಇದು ಹೊರಗೆ ಕಳಿಸಿದ್ರೆ ಒಳಗೆ ತಕೊಳ್ಳಕ್ಕಾಗುತ್ತೆ. ಎಷ್ಟು ಪ್ರಾಯದ ನೀರು ಕುಡಿಯುವಾಗ ಒಳಗೆ ಇರುವಂತಹ ಗಾಳಿ ಹೊರಗೆ ಬಂದ್ರೆ ಚಂದ ವಾಟರ್ ಕಂಪ್ಸ್. ಸೊ ಹಾಗೇನೆ ಹೊರಗೆ ಕಳಿಸುವಂತಹ ಕಾರ್ಯ ಈ ಅಪಾನ ಅಂತ ಮಾಡ್ತಾರೆ. ಅಪಾನದಿಂದ ಅಪಾನ ಹೊರಗೆ ಕಳಿಸಿದ್ರೆ ಒಳಗೆ ಗಾಳಿ ಬರುತ್ತೆ. ಅಪಾರದಿತ್ತು ಮಾಡಿದ ಮೇಲೆ ಅರಿಯಬಿಟ್ಟು ಹಿಂಗೆ. ಸೊ ಹಾಗೆ ಇಲ್ಲಿ ಗಾರ್ಹಪತ್ಯವನ್ನ ಆ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ. ಗಾರ್ಹಪತ್ಯ ಅಂಬುದು ಅಪಾನ ಅಪಾನ ಗಾರ್ಹಪತ್ಯ ಒಂದು ಏನ್ ಮಾಡ್ತಾರೆ, ಹೋಮಕ್ಕೆ ಹೋಲಿಸ್ತಾ ಇದ್ದಾರೆ. ಸೊ ಈ ಅಪಾನ ಹೋಮಿ ಆ ಗಾರ್ಹಪತ್ಯನಾಗಿದ್ದಾನೆ ವಾಯುದೇವರು. ಆ ಗಾರ್ಹಪತ್ಯ ಅಗ್ನಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ಸೊ ಇದು ಮಾಡಿದಾಗ ನೆಕ್ಸ್ಟ್ ಏನ್ ಬರುತ್ತೆ, ಗಾರ್ಹಪತ್ಯದಿಂದ ಆ ಒಂದು ಆಹವನಿ ಆಹವನಿ ಅಂತಾರೆ, ಗಾರ್ಹಪತ್ಯ ಅಗ್ನಿಯಿಂದ ತಕೊಳ್ಳೋದು ಅದು ಆಹವನಿ. ಇಲ್ಲಿ ಏನ್ ತಕೊಳ್ಳೋದು, ಅಪಾನ ಅಂದ್ರೆ ಎಕ್ಸೇಲ್ ಮಾಡುವಾಗ ಎಕ್ಸೇಲ್ ಮಾಡಿದ ಮೇಲೆ ಗಾಳಿಯನ್ನು ತಕೊಳಕ್ಕಾಗತ್ತೆ. ಸೊ ಅದಕ್ಕೆ ಪ್ರಾಣ. ಸೊ ಪ್ರಾಣ ಅಂಬೋದು ಆಹವನಿ ಅಗ್ನಿಯ ಕೆಲಸವನ್ನ ಮಾಡ್ತಾ ಇರುತ್ತೆ. ಅಪಾನ ಅಂಬೋದು ಗಾರ್ಹಪತ್ಯ ಅಗ್ನಿಯ ಕೆಲಸ ಅಂದ್ರೆ ವಾಯುದೇವರ ಎರಡು ರೂಪಗಳು ನಮ್ಗೆ ಈ ಕೆಲಸ ಮಾಡುತ್ತೆ. ಎಲ್ಲಿ ಇದ್ದು ಮಾಡತ್ತೆ ಅಂದ್ರೆ, ಅಪಾನ ಅಂಬೋದು ಆ ಒಂದು ಅಪಾನ ಅಂಬೋದು ಆ ಒಂದು ದಕ್ಷಿಣ ಭಾಗದಲ್ಲಿ ಕೆಳಗಿನ ಭಾಗದಲ್ಲಿ ಇದ್ದಾನೆ. ಪ್ರಾಣ ಅಂಬೋದು ಮೇಲ್ಭಾಗದಲ್ಲಿ ಇದ್ದಾರೆ. ಪೂರ್ವ ಪಶ್ಚಿಮ ಅಂತ ಬೇಕಾದ್ರೆ ತಗೊಳ್ಳಿ, ಪೂರ್ವ ಪಶ್ಚಿಮದಲ್ಲಿ ಇದ್ದು ಈ ಕೆಲಸವನ್ನ ಮಾಡ್ತಾರೆ. ಮತ್ತು ದಕ್ಷಿಣಾಗ್ನಿ ಏನು ಮಾಡಿದ್ದಾನೆ, ದಕ್ಷಿಣಾಗ್ನಿ ಬಂದು ನಾವು ಹೋಮ ಪಿತೃ ಕಾರ್ಯಗಳಿಗೆ ಎಲ್ಲೇನೇನು ಮಾಡಬೇಕು ಅದೆಲ್ಲ ಎಲ್ಲರಿಗೆ ಹಂಚೋದು, ಅವ್ರ ಮೂಲಕವಾಗಿ ಕಳಿಸೋ ದಕ್ಷಿಣಾಗ್ನಿ ಮೂಲಕವಾಗಿ ಎಲ್ಲರಿಗೇನು ಕಳಿಸುವಂತ ಚರುಗಳ ಚರುಗಳ ಅಲ್ಲಿ ಹಾಕುವಂತ ಹೋಮ ಎಲ್ಲವನ್ನು ಹಾಕಿ ಮಾಡುವಂಥದ್ದು ಎಲ್ಲ ಕಡೆನೂ ಹೋಗುವಂಥದ್ದು. ಸೊ ಹಾಗೇನೆ ದಕ್ಷಿಣಾಗ್ನಿಗೆ ಸದೃಶ್ಯವಾದ ವಾಯುದೇವರ ಇನ್ನೊಂದು ರೂಪ ಅದಕ್ಕೆ ಧ್ಯಾನ ಅಂದ್ರೆ, ಯಾನ ಬಂದು ಯಾನನ ಕೆಲಸ ಪ್ರಾಣನ ಕೆಲಸ ಅಪಾನನ ಕೆಲಸ ಒಳಗೆ ಎಕ್ಸೇಲ್ ಮಾಡೋದಿದ್ರೆ ಇನ್ಸೇಲ್ ಮಾಡೋದು ಪ್ರಾಣನ ಕೆಲಸ ಅಂದ್ರೆ ಯಾನ ರೂಪದಿಂದ ವಾಯುದೇವರು ಏನ್ ಮಾಡ್ತಿದ್ರು, ನಿದ್ರಾವಸ್ಥೆ ಎಲ್ಲಾ ಕಡೆ ಎಲ್ಲಾ ಕಾಲದಲ್ಲಿನೂ ಅವ್ರು ಮಾಡಿದ್ರು ನಿದ್ರಾವಸ್ಥೆಯಲ್ಲಿ ಅವ್ರು ಒಬ್ಬರೇ ಮಾಡ್ತಾ ಇದ್ದಾರೆ. ಸೊ ಅವಾಗ ಏನ್ ಮಾಡ್ತಾರಂದ್ರೆ ಈ ಯಾನ ರೂಪದಿಂದ ಎಲ್ಲಾ ಕಡೆ ಎಲ್ಲಾ ನಾಡಿಗಳು ತಗೊಳ್ಳಿ ನರ್ಸ್ ತಗೊಳ್ಳಿ ಪ್ರಜ್ವಲಿಸ್ ಏನೇನಿದೆಯೋ ಎಲ್ಲ ತಗೊಳ್ಳಿ ಧ್ಯಾನದಿಂದ ಸಂಚಾರ ಎಲ್ಲ ಕಡೆ ಸಿಗ್ತಾರೆ. ಅದು ಯಾಕೆ ಅಂದ್ರೆ ಒಳಗಿಂದ ವಾಯು ಸಂಚಾರ ಇದ್ದರೆ ಅದು ಎವ್ರಿಥಿಂಗ್ ರೀಸೆಂಟ್ ಪಿಕ್ಚರ್ ಅಂಡ್ ಆಲ್ಸೋ ಪ್ರಾಣಶಕ್ತಿ. ಆಯಾ ಒಂದು ಒಂದೊಂದು ಸೆಲ್, ಒಂದೊಂದು ನರ್ವ್, ಮೈನ್ಯೂಟಸ್ ಎಷ್ಟು ಇದೆಯೋ ಮೆಡಿಕಲ್ ಸೈನ್ಸ್ ತಗೊಳ್ಳಿ, ಎಲ್ಲದ ಒಳಗೇನೂ ಅವನಿದ್ದು, ಹೊರಗೆ ಇರೋದು ಮಾತ್ರ ಅಲ್ಲ ಒಳಗೆ ಇದ್ದು ಅದಕ್ಕೆ ಆ ಲೈಫ್ ಫಂಕ್ಷನ್ ಅದು ಕೊಡ್ತಾ ಇರಬೇಕು ವ್ಯಾನ. ಸೊ ಅವನು ಜಸ್ಟ್ ಒಂದು ಎಕ್ಸೇಲ್ ಇನ್ಹೇಲ್ ಮಾತ್ರ ಅಲ್ಲ, ಎಲ್ಲ ನಮ್ಮ ದೇಹ ಹೆಚ್ಚು. ಸೊ ಅವನು ಸಂಸಾರ ಮಾಡ್ತಾ ಇರೋದು. ಸೊ ಇದಕ್ಕೆ ದಕ್ಷಿಣಾಗ್ನಿಯಲ್ಲಿ ಆ ಒಂದು ಚರುಗಳನ್ನ ಆ ಹೋಮ ಈ ಹೋಮಕ್ಕೆಲ್ಲ ಆ ಹೋಮ ಸಾಧನೆ ಎವ್ರಿವೇರ್ ಕಲ್ತೋದಿದೆ. ಸೊ ಅದು ದಕ್ಷಿಣಾಗ್ನಿಗೆ ಸದೃಶವಾದ ಸದೃಶವಾಗಿಟ್ಟಿದ್ದಾರೆ ವ್ಯಾನ. ಇದು ಆದ ಮೇಲೆ 3 ಅಗ್ನಿಗಳಾಯಿತು. 3 ಅಗ್ನಿಗಳ ಆದ ಮೇಲೆ ಇನ್ನು 2 ಪಂಚಪ್ರಾಣದಲ್ಲಿ ಇನ್ನು 2 ಉಳಿದಿದೆ. ಒಂದು ಸಮಾನ, ಒಂದು ಉದಾನ. ದಾನ ಅಪಾನ ವ್ಯಾನ ಉದಾನ ಸಮಾನ ಅಸಮಾನ ಉದಾನ. ಇಲ್ಲಿ ಸಮಾನ ಉದಾನ ಹೇಳ್ತಾ ಇದೆ. ಸಮಾನ ಏನು ಮಾಡಿದ್ದಾನೆ ಅಂದರೆ ಸಮಾನ ಅನ್ನೋದು ಹೋಮ. ನಾವು ಹೋಮ ಇದು ಒಂದು ದೊಡ್ಡ ಹೋಮ ನಿದ್ರೆ ಮಾಡುವಾಗ ವಾಯುದೇವರು ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಜ್ಞದಲ್ಲಿ ಪ್ರಸಿದ್ಧ ಯಜ್ಞದಲ್ಲಿ ಏನೇನಿದ್ರೆ ಅದಕ್ಕೆ ಹೋಲಿಸ್ತಾ ಇದ್ದಾರೆ. ಘಾತಕಸ್ಯ ಆಹವನಿಗೆ ಲಕ್ಷ್ಮಣಾಜ್ಞೆ. ಆದಮೇಲೆ ಹೋಮವನ್ನು ಮಾಡಿಸುವ ಪುರೋಹಿತರು ಬೇಕಲ್ಲ, ಹೋಮವನ್ನು ಮಾಡಿಸುವ ಪುರೋಹಿತರು ಒಬ್ಬರು ಹೋತರು ಅಂತ ಮಂತ್ರಗಳನ್ನ ಹೇಳ್ತಾರೆ. ಮಾಡಿಸೋರು ಯಾರು? ಮಾಡಿಸೋರು ಯಾರು? ಅಧ್ವರಿ ಅಂತ. ಅಧ್ವರಿಯು ಎಂಬುವರು ಏನ್ ಮಾಡ್ತಾನಂದ್ರೆ, ಇವಾಗ ಹೋಮದಲ್ಲಿ ಎಲ್ಲರೂ ಒಬ್ಬರೇ ಇದ್ದು ಎಲ್ಲ ಕಾರ್ಯವೂ ಮಾಡ್ತಾರೆ. ಆ ಕಾಲದಲ್ಲಿ ಹೋತೃ ಎಂಬುವನು ಬರೀ ಮಂತ್ರ ಪಠನ ಮಾಡ್ತಾ ಇರ್ತಾರೆ. ಅಧ್ವರಿಯುಗಳು ಅಂತ ಹೇಳುವರು ಏನ್ ಮಾಡ್ತಾರಂದ್ರೆ, ಅವರು ಏನ್ ಮಾಡ್ತಾರಂದ್ರೆ ಈ ಒಂದು ಒಂದೊಂದಕ್ಕೇನೋ ಒಂದೊಂದು ವ್ಯವಸ್ಥೆ ಅಂದ್ರೆ, ಈ ಒಂದು ಹೋಮ ಮಾಡುವಾಗ ಇಂಥ ಹವಿಸ್ಸುಗಳು ಇಂಥ ಆರ್ಡರ್ಲಿ ಇರಬೇಕು ಅಂತ ಇದು ತಕೊಳ್ಳೋದು. ದಕ್ಷಿಣಾಗ್ನಿ ಅದು ಹೇಳುವಾಗ ಎಲ್ಲ ಕಡೆನೂ ಚರುಗಳನ್ನು ಎಲ್ಲ ಕಡೆನೂ ಕಲ್ಸೋದಿದ್ರೆ ಇದು ಒಂದು ಸ್ಪೆಸಿಫಿಕ್ ಆಗಿ ಕಲ್ಸ್ತೀವಿ. ಸ್ಪೆಸಿಫಿಕ್ ಆಗಿ ನೀವು ಒಂದು ಏನೋ ಒಂದು ಹೋಮ ಮಾಡಿದ್ರೆ ಆ ಸ್ಪೆಸಿಫಿಕ್ ಆಗಿ ಅಲ್ಲಿ ಇರುವಂತದ್ದಕ್ಕೆ ಕಲ್ಸೋದು. ಇದು ಈ ಹೋಮ ಮಾಡುವಾಗ ಇದಕ್ಕೆ ಪ್ರಧಾನವಾಗ್ತದೆ, ಇದಕ್ಕೆ ಹಾಲಿನಿಂದ ಮಾಡಬೇಕು, ಇದಕ್ಕೆ ಒಂದು ಅನ್ನದಿಂದ ಕೊಡಬೇಕು, ಇದಕ್ಕೆ ಇನ್ನೊಂದು ತುಪ್ಪದಿಂದ. ಸೊ ಒಂದೊಂದು ಡಿಫ್ರೆಂಟ್ ಥಿಂಗ್ ಅಂಡ್ ದ ಆರ್ಡರ್ ಇದು ಮಾಡಿಸುವ ಮೀನ್ಸ್ ಆಕ್ಷನ್ ಮಾಡಿಸೋನು ಅವನು ಅಧ್ವರ್ಯು ಆಗ್ತಾನೆ. ಇಲ್ಲಿ ಯಾರು ಅಧ್ವರ್ಯು ಅಂದ್ರೆ ಸಮಾನನೇ, ಸಮಾನರು ಸಮಾನವಾಯು ಅಧ್ವರ್ಯವಾಗಿ ಇದ್ದಾನೆ. ಅವನು ಏನು ಮಾಡ್ತಾನೆ ಅಂದ್ರೆ ಈ ಒಂದು ಪ್ರಾಣಾಪಾನ ಇನ್ಹೇಲ್ ಎಕ್ಸ್ಹೇಲ್ ಮಾಡಿದಾಗ ಅದು ಸಮವಾಗಿ ಇರೋದು, ಎಷ್ಟು ಇನ್ಹೇಲ್ ಎಷ್ಟು ಎಕ್ಸ್ಹೇಲ್, ಅದು ಶ್ವಾಸೋಚ್ಛ್ವಾಸಗಳು ಸರಿಯಾಗಿರಬೇಕು. ಮತ್ತು ಕಿವಿಗೆ ಏನು ಎಂತಾದ್ದು ಬೇಕೋ, ಕಿವಿಗಳಿಗೆ ಕೇಳ್ಕೋದಿಲ್ಲ, ಬಟ್ ಅಲ್ಲಿ ಏನ್ ಎಂತ ಶಕ್ತಿಗಳನ್ನ ಯಾವ ರೀತಿಯಿಂದ ಕಲ್ಸಬೇಕು, ಆ ಹೊಟ್ಟೆಗೆ ಎಂತಾದ್ದು ಕಲ್ಸಬೇಕು, ತ್ಯಾಗ ಮಾಡಬೇಕು. ಸ್ಪೆಸಿಫಿಕ್ ಕಣ್ಣು ವಿಷಯವನ್ನ ಕಿವಿಗೆ ಕಲ್ಸೋದಿಲ್ಲ, ಕಿವಿ ವಿಷಯ ಕಣ್ಣಿಗೆ ಕಲ್ಸೋದಿಲ್ಲ. ಪ್ರಾಣ ಅಪಾನ ಮಾಡುವಾಗ ಎಚ್ಎಲ್ ಮಾಡುವಾಗ ಸ್ಪೆಸಿಫಿಕಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಲ್ಸ್ಬೇಕು, ಇನ್ಎಲ್ ಮಾಡುವಾಗ ಸ್ಪೆಸಿಫಿಕ್ಲಿ ಆಕ್ಸಿಜನ್ ತಂದು ಅದು ಲಂಗ್ಸ್ಗೆ ಕಲ್ಸಿ, ಈ ತರ ಸ್ಪೆಸಿಫಿಕ್ ಆಗಿ ಕಲ್ಸೋದು. ಸೊ ಸಮಾನವಾಗಿ ಒಂದೊಂದಕ್ಕೇನು ಏನೇನು ಬೇಕು, ಸಮಾನ ಅಂದ್ರೆ ಈಕ್ವಲ್ ಅಂತ ಅರ್ಥ ಅಲ್ಲ, ಸಮಾನ ಅಂದ್ರೆ ಆ ಇಂದ್ರಿಯಕ್ಕೆ ಯಾವ್ದು ಬೇಕೋ ಅದನ್ನ ಅದಕ್ಕೆ ಕಲಿಸೋದು ಸಮಾನ, ಯಾವ ಯಾವ್ದನ್ನ ಹೇಗೆ ಕಲ್ಸ್ಬೇಕು ಅದು ಸಮಾನ ಆಗುತ್ತೆ. ಸೊ ಈ ಅಧ್ವರ್ಯ ಕೆಲಸವನ್ನ ಮಾಡ್ತಾ ಇದ್ದಾನೆ, ಸಮಾನ ರೂಪದಿಂದ ಮಾಡ್ತಾ ಇದ್ದಾನೆ. ಆಮೇಲೆ ಪ್ರಸಿದ್ಧ ಯಜ್ಞದಲ್ಲಿ ಅಧ್ವರ್ಯ ಅವರು ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಇದು ಎಲ್ಲವೂ ಮಾಡ್ಬೋದು ಯಾವುದಕ್ಕೆ, ಯಜಮಾನ ನಾವು ಹೋಗಿ ಒಂದು ಮಟ್ಟದಲ್ಲಿ ಆ ಒಂದು ಹೋಮ ಮಾಡಿದ್ರೆ ಯಾಕೆ ಮಾಡ್ತೀವಿ, ಏನೋ ಒಂದು ಬೇಕಾಗಿದೆ, ನಮ್ಗೆ ಫಲ ಬೇಕಾಗಿದೆ. ಆ ಫಲ ಬೇಕು ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಉದ್ಘಾತ ಅಂತ ಉಪಯೋಗಿಸ್ತಾರೆ. ಆ ಉದ್ಘಾತ ಹಾಕೋ ಅದನ್ನ ಇವಾಗ ಒಂದೇ ಪುರೋಹಿತರು ಎಲ್ಲ ಮಾಡ್ತಾರೆ. ಆ ಒಂದು ಸ್ವರಗಳನ್ನ ಜೋಡಿಸಿ ಪ್ರಾರ್ಥನಾ ಮಂತ್ರ ಸ್ವರಗಳನ್ನೆಲ್ಲ ಜೋಡಿಸಿ ಆ ರಾಗ ಭದ್ರವಾಗಿ ಅದನ್ನ ಹಾಡು ಕೇಳ್ತ ಹಾಡು ತರ ಹೇಳ್ತಾರೆ. ಹಾಡು ಹಾಡು ಅಂದ್ರೆ ನಾವು ಹಾಡು ಕೇಳ್ಬೇಕಲ್ಲ, ಸ್ವರಗಳ ಹಾಕಿ ದೇವರನ್ನ ಕೊಂಡಾಡೋದು. ಅದಕ್ಕೆ ಚೆಂದಾಗ ಅವರು ಉದ್ಘಾತರಿಗೆ ಹೇಳ್ತಾರೋ ಉದ್ಯಾನ ಮಾಡ್ತಾರೋ ಅಷ್ಟಿಗೆ ಅಲ್ಲಿ ಉದ್ಯಾನ ಮಾಡಬೇಕು ಅಂತ ಚೆಂದದ ಸ್ವರದಲ್ಲಿ ಹೇಳಬೇಕಂತ ಸ್ವರದಲ್ಲಿ ಸಾಸು ತಪ್ಪದೇ ಹೇಳಬೇಕಂತೆ. ಅದು ಕೇಳಿದಾಗ ಆ ಸ್ವರದಲ್ಲಿ ವಾಯುದೇವರು ಇರ್ತಾರಂತೆ. ಅವರು ಭಗವಂತನನ್ನ ಒಲಿಸಿ ಆ ಯಜಮಾನನಿಗೆ ಫಲ ಕೊಡ್ತಾರೆ. ಅದಕ್ಕೆ ಉದ್ಘಾತರಿಗೆ ತುಂಬಾ ವಿಶೇಷ. ಸೊ ಈ ಉದ್ಘಾತರು ಇಲ್ಲಿ ಒಳಗೆ ಯಾರು ಅಂದ್ರೆ ಇದು ಉದಾನ ಅಂತ ಹೇಳ್ತಾರೆ. ಯಾವ ವಿಷಯದಲ್ಲಿ ಅಂದ್ರೆ ಇಲ್ಲಿ ಉದ್ಘಾತರು ಏನ್ ಮಾಡ್ತಾರೆ, ಯಜಮಾನ ನಾವು ನಾವು ಹೋಮ ಮಾಡುವಾಗ ನಮ್ಗೆ ಫಲ ಬೇಕು. ಫಲ ಕೊಡುವನು ದೇವರು, ದೇವತೆಗಳ ದ್ವಾರ ಕೊಡ್ತಾರೆ. ನಮಗೆ ಫಲ ಬೇಕು. ಸೊ ದ ಕನೆಕ್ಟರ್, ದ ಪ್ರೀಸ್ಟ್ ಇಸ್ ದ ಕನೆಕ್ಟರ್. ದೇವರಿಂದ ಫಲ ಈ ಹೋಮವನ್ನ ನಮ್ಗೆ ಮಾಡಿಸಿ ಆ ಫಲಗಳನ್ನ ನಮಗೆ ಕೊಡಬೇಕು. ಅದಕ್ಕೆ ತಾನೇ ನಾವು ಮಾಡುವುದು. ಸೊ ಇಲ್ಲಿ ಏನು ಮಾಡ್ತಾನೆ ಉದಾನ ಅಂದ್ರೆ, ಈ ಉದಾನ ವಾಯುನೇ ಅಂದ್ರೆ ಈ ಕರ್ಣಿಕರ ಮೂಲದಲ್ಲಿ ಇರುವಂತ ಜೀವನನ್ನ ದೇವರ ಜೊತೆಯಲ್ಲಿ ಅಪ್ಪ ವಿಶ್ವಾಸ ಜೊತೆಯಲ್ಲಿ ಜೀವನನ್ನ ಕರ್ಕೊಂಡು ಹೋಗಿ ಆ ಸ್ಥಾನದಿಂದ ಕರ್ಕೊಂಡು ಹೋಗಿ ದೇವರ ತೊಡೆಯಲ್ಲಿ ಹಾಕ್ತಾರೆ. ದೇವರ ತೊಡೆಯಲ್ಲಿದ್ರೆ ದೇವರ ಸಮೀಪದಲ್ಲಿ, ದೇವರ ಆಲಿಂಗನದಲ್ಲಿ, ಅದಕ್ಕೆ ದೇವರು ನುಂಗುತ್ತಾನೆ ಅಂತ ಕರ್ತಾರೆ. ಸೊ ಆ ದೇವರ ಒಳಗೆ ಹೋಗ್ತಾನಂದ್ರೆ ದೇವರು ಇವರನ್ನ ನುಂಗುತ್ತಾನೆ ಲಯ ಅಂತ. ಸೊ ಹೀಗೆ ಅನೇಕ ವಿಧದಿಂದ ಹೇಳ್ತಾರೆ. ಸೊ ಇದನ್ನ ಕರ್ಕೊಂಡು ಹೋಗ್ತಾನೆ. ಸೊ ದೇವರು ಹತ್ತಿರ ಮುಟ್ಟಿಸ್ತಾನೆ, ಕನೆಕ್ಟಿವ್. ಸೊ ಹಾಗೇನೆ ಇಲ್ಲಿ ನಾವು ಹೋಮ ಮಾಡುವಾಗ ನಾವು ಫಲ ಬೇಡಿದ್ರೆ ಫಲ ಕೊಡ್ತಾನೆ. ಫಲ ಬೇಕಾಗಿಲ್ಲ, ನೀನೇ ಬೇಕು ಸ್ವಾಮಿ ಅಂತ ಹೋಮ ಮಾಡೋರು ಇದ್ದಾರಲ್ಲ, ಹೋಮ ಮಾಡಬೇಕು. ಯಾವಾಗಲೂ ಯಾವುದು ನೀ ದೇವರೇ ನಿನ್ನ ಅನುಗ್ರಹ ಸಿಕ್ಕಬೇಕು ಅಂತ ದೇವರೇ ಬೇಕು ಅಂತ ಹೇಳಿ ಮಾಡುವಾಗ ದೇವರಂದ್ರೆ ನಮ್ಮನ್ನ ದೇವರ ಕಡೆ ಕರ್ಕೊಂಡು ಹೋಗ್ತಾನೆ ಈ ಉಚ್ಛಾಸ. ಹಾಗೇನೆ ಉದಾನ ನಿಜವಾಗಿ ಸ್ವಪ್ನದಲ್ಲಿ ಕರ್ಕೊಂಡು ಹೋಗ್ತಾನೆ, ಸ್ವಪ್ನ ಅದೇ ನಮ್ಮ ಜೀವವನ್ನ ಕರ್ಕೊಂಡು ಹೋಗ್ತಾನೆ ಇಲ್ಲಿ ದೇವರ ಹತ್ರ. ಅದರಿಂದ ಮೋಕ್ಷದಲ್ಲಿ ಏನಾಗುತ್ತೋ ಅದಕ್ಕೆ ಒಂದು ತುಣುಕು ರೆಪ್ಲಿಕ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಕರ್ಕೊಂಡು ಹೋಗೋನು ವಿಧಾನ, ಉದಾನ ಕರ್ಕೊಂಡು ಹೋಗ್ತಾನೆ. ಸೊ ಹೀಗೆ ಇದು ಐದು ರೂಪದಿಂದ ವಾಯುದೇವರು ಈ ಯಜ್ಞವನ್ನ ನಮ್ಮಲ್ಲಿ ಇಟ್ಟು ಮಾಡಿಸ್ತಾ ಇದ್ದಾರೆ ಅಂತ ಇಲ್ಲಿ ಯಜ್ಞ ರೂಪವಾದ ಈ ಚಿಂತನೆ ಬೇಕು ಅಂತ ಹೇಳ್ತಾರೆ. ಈ ಚಿಂತನೆ ಇದ್ರೆ ಏನಾಗತ್ತೆ ನಮ್ಗೆ, ಈ ಚಿಂತನೆ ಹೋಮ ಅಂತ ಹೇಳಿ ಮಾಡಿದಾಗ ಅಲ್ಲಿ ಅಲ್ಲಿ ಹೇಳ್ತಾರ ಕೆಲವಾಗ ಇದು ಒಂದು ಕೋಟೆ, ಇದನ್ನ ಫಲ ಏನು ಅಂಬೋದನ್ನ ಇನ್ನೊಂದು ವಿಶೇಷ ಹೇಳಿ ಹೇಳ್ತಾರೆ. ಅದು ಯಾವ್ದು ಅಂದ್ರೆ ಇಲ್ಲಿ ಇದು ಮಾತ್ರ ವಾಯುದೇವರು ಒಬ್ಬರೇ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರು. ವಾಯುದೇವರು ಒಬ್ಬರೇ ಮಾಡ್ತಾ ಇದ್ದಾರೆ. ಈ ದೇವತೆಗಳ ಕಥೆ ಏನು, ದೇವತೆಗಳೆಲ್ಲ ಸಾಗಿರ್ತಾರಂದ್ರೆ ದೇವತೆಗಳೆಲ್ಲ ಕೆಲಸ ಮಾಡೋದಿಲ್ಲ, ಕೆಲಸ ಮಾಡದೆ ಅಲ್ಲಲ್ಲಿ ಇರೋದು ಮಾತ್ರ ಅಲ್ಲ, ದೇವತೆಗಳು ಏನು ಮಾಡ್ತಾರಂದ್ರೆ ವಾಯುದೇವರಲ್ಲಿ ಆಶ್ರಯ ಹೊಂದಿ ಇರ್ತಾರಂತೆ. ವಾಯುದೇವರು ಏನ್ ಮಾಡ್ತಾರಂದ್ರೆ ಅವರು ಭಗವಂತನಿಂದ ಚಿಕಿತ್ಸೆಯಲ್ಲಿ ಪ್ರಾಜ್ಞನ ಆಗುತ್ತಾರಂತೆ. ಅವರಲ್ಲಿ ಲಯ ಅಂದ್ರೆ ಅಲ್ಲಿ ಅತೀತ ಆಶ್ರಯವಾಗಿ ಇರ್ತಾರಂತ ಇದನ್ನ ಹೇಳ್ತಾರೆ. ಇದು ಫಲ ಏನು ಇದು ಈ ವಿಷಯವನ್ನ ತಿಳ್ಕೊಳ್ಳುವಾಗ ಉಪಾಸನೆಯನ್ನು ಕೊಡ್ತಾರೆ. ಪೂರ್ಣ ಫಲ ಬರುತ್ತೆ ಇದು. ಅದು ಹೇಗೆ ಪೂರ್ಣ ಫಲ ಬರುತ್ತೆ ಅಂದ್ರೆ ಹೇಳ್ತಾರೆ ನೋಡಿ, ನಮ್ಮಲ್ಲಿ ಹತ್ತು ಅಂಬೋದಕ್ಕೆ ಕೃತ ಅಂತ, ಕೃತಯುಗ ಅಂತ ಹೇಳ್ತೀವಿ. ಯಾಕೆ ಕೃತಯುಗ, ಗೋಲ್ಡನ್ ಏಜ್, ಪೂರ್ಣವಾದದ್ದು, ಕಂಪ್ಲೀಟ್ ಜಸ್ಟ್ ಅಂತ ಹೇಳ್ತೀವಿ. ಕೃತ ಅಂತ ಅಂದ್ರೆ ಕೃತ ಅಂತ ಹೇಳ್ತಾರೆ. ಕೃತ ಅಂದ್ರೆ ಪರ್ಫೆಕ್ಟ್ ಅಂತ. ಟೆನ್ ಅಂಬೋದು ಪರ್ಫೆಕ್ಟ್. ಏನು ಟೆನ್ ಇಲ್ಲಿ ಬಂತು ಅಂತ ಹೇಳ್ತಾರೆ. ಟೆನ್ ಹೇಗೆ ಬಂತು ಅಂದ್ರೆ ಇದು ದೇವತೆಗಳನ್ನ ತಗೊಳ್ತಾರೆ. ಏನಾಗುತ್ತೆ ನಿಮ್ದು ನಿದ್ದೆ ಬಂದಾಗ ಕಣ್ಣು ಮುಚ್ಕೊಳ್ತೀವಿ. ಕಣ್ಣು ಮುಚ್ಕೊಳ್ಳೋದು ಅಂದ್ರೆ ಏನು, ನಾವೇ ಮುಚ್ಕೊಂಡ್ಯ ಹಾಗೆ ಕಾಣಿಸುತ್ತೆ. ಇದ್ರ ಅಲ್ಲಿ ಇರುವಂತ ಸೂರ್ಯ, ಆ ಸೂರ್ಯನಿಗೆ ಒಂದು ಕಣ್ಣಿಗೆ ಟಯರ್ಡ್ನೆಸ್ ಆಗುತ್ತೆ. ಅವಾಗ ಕಣ್ಣು ಮುಚ್ಕೊಳ್ತೀವಿ, ಕಣ್ಣಿಗೆ ಟಯರ್ಡ್ ಆಗುತ್ತೆ. ಸೂರ್ಯನಿಗೆ ಟಯರ್ಡ್ ಅಂತಿಲ್ಲ, ಕಣ್ಣಿಗೆ ಟಯರ್ಡ್ ಆದಾಗ ಆ ಕರ್ಮಕ್ಕೆ ಅನುಗುಣವಾದ ಸೂರ್ಯ ಆಟೋಮ್ಯಾಟಿಕಲಿ ಕಣ್ಣನ್ನ ಮುಚ್ಚುತ್ತಾನೆ. ವಿಡ್ರಾ ಆಗುವಾಗ ಅವನು ಚಿಂತನೆಗೆ ಯಾಕೆ ಮಾಡ್ತಾನೆ ಅಂದ್ರೆ, ಇಲ್ಲಿ ಮಾತ್ರ ವಿಡ್ರಾ ಆಗಿಲ್ಲ, ಹೊರಗಡೆ ಸೂರ್ಯ ಮುಳುಗೋದು ಅಂತಿಲ್ಲ, ಇನ್ನೊಂದು ಕಡೆ ಕಾಣಿಸ್ತಾನೆ. ಸೂರ್ಯ ಈ ಪ್ರದೇಶಕ್ಕೆ ಸಾಕು ಅಂತ ಮುಳುಗುತ್ತಾನೆ, ಸೂರ್ಯ ಮುಳುಗುತ್ತಾನೆ ಅಂತ ನಮ್ಮ ದೃಷ್ಟಿಯಿಂದ. ಹಾಗೆ ನಮ್ಗೆ ಕಣ್ಣು ರಾತ್ರಿ ನಾವು ಮುಚ್ಕೊಂಡ್ವಿ, ಕಣ್ಣು ಟಯರ್ಡ್ ಆಯ್ತು ಅನ್ಕೊಳ್ತೀವಿ. ಹಾಗೆ ಈ ಪ್ರದೇಶಕ್ಕೆ ಹೋಗುವಾಗ ಅವನು ಬಂದು ನನ್ನ ಕೆಲಸ ಇದಕ್ಕೆ ಆಯ್ತು, ಈ ಕಣ್ಣಿಗೆ ಈ ಏನು ಮಾಡಿಸೋ ಕೆಲಸ ನನಗೆ ಆಯ್ತು ಸ್ವಾಮಿ, ಎಲ್ಲವೂ ನಿನಗೆ ಅರ್ಪಣ ಅಂತ ವಾಯುದೇವ ಗುರುಗಳ ದ್ವಾರ ಅವರೇ ಸುಮಾತ್ರ ಗುರುಗಳ ದ್ವಾರ, ಅವರು ಗುರುಗಳು ಅವರ ಪರಂಪರೆ ಇದ್ರಲ್ಲಿ ವಾಯುವಿನಲ್ಲಿ ಲೀನ ಆಗ್ತಾರೆ. ಹೊರಗೆ ಇರೋ ಸೂರ್ಯ ಮುಳುಗುತ್ತಾನಂದ್ರೆ ವಾಯು ವಾಯುವಲ್ಲಿ ಲೀನ ಎಲ್ಲಿರಿ, ವಾಯು ಇದೋ ಹೊರಗಡೆ ಅಂದ್ರೆ ವಾಯು ಇಲ್ಲದ ವಾತಾವರಣ ಅಂತ ಹೇಳ್ತೀವಲ್ಲ, ಬಣ್ಣಿ ಆಚಾರ ಹೇಳ್ತಾ ಇರ್ತಲ್ಲ ವಾತಾವರಣ ಅಂದ್ರೆ ವಾಯು ಅಂತ. ಹಾಗೇನೆ ಹೊರಗಡೆ ಇರೋದು ಅಂದ್ರೆ ಆ ವಾಯುವಿನಲ್ಲೇ ಲೀನ ಆಗೋದು, ವಾಯು ಎಲ್ಲ ಕಡೆನೂ ಸಂಚಾರ ಮಾಡ್ತಾ ಇದೆ, ವಾಯುವಲ್ಲಿ ಗುರಿಯ ಹೊರಗೆ ಲೀನ ಆಗ್ತಾನೆ. ಆವಾಗಲೇ ಅನುಗುಣವಾಗಿ ನಮ್ಮ ಕಣ್ಣು ರಾತ್ರಿ ಆದಾಗ ಕಣ್ಣು ಸ್ವಲ್ಪ ಮುಚ್ಚುತ್ತೆ, ಈ ದೇಹದಲ್ಲಿ ಸೂರ್ಯ ಮುಚ್ಚುತ್ತಾನೆ ಕಣ್ಣನ್ನ ಮುಚ್ಚಿದಾಗ ಅವನು ವಾಯುದೇ ಕಣ್ಣಲ್ಲಿ ಇರುವಂತ ಆ ಒಳಗಡೆ ಇರುವಂತದ್ದು ಪ್ರಾಣ ಅಂತ, ಹೊರಗಡೆ ವಾಯು ಒಳಗಡೆ ಪ್ರಾಣ, ಪ್ರಾಣನಲ್ಲಿ ಲೀನನಾಗ್ತಾನೆ. ಹಾಗೇನೆ ಹೊರಗಡೆ ಚಂದ್ರ ಇರ್ತಾನೆ, ಚಂದ್ರ ಮುಳುಗುತ್ತಾನೆ, ಇಲ್ಲಿ ನಮ್ಮ ದೇಹದಲ್ಲಿ ತಗೊಂಡ್ರೆ ಅವನು ವಾಯುವಿನಲ್ಲೇ ಮುಳುಗುತ್ತಾನೆ. ಒಳಗೆ ತಗೊಂಡ್ರೆ ಚಂದ್ರ ಅಂತ ನೋಡಿದಾಗ ನಾವು ನೋಡಿದೆ ದಿಕ್ಕದೇವತೆಗಳಲ್ಲಿ ಎಲ್ಲಾ ದಿಕ್ಕದೇವತೆಗಳು ಇದನ್ನು ವಿಶೇಷವಾಗಿ ಚಂದ್ರನನ್ನ ನಾವು ಸ್ಮರಣೆ ಮಾಡ್ತೀವಿ ಕಿರಿಯಲ್ಲಿ. ಯಾಕೆ ಅಂದ್ರೆ ಸ್ತೋತ್ರಗಳಿಗೆ ಅಭಿಮಾನಿ ಸಂಪೋದಿ ಕರೀತಾನಲ್ಲ ನನಪಿಗೆ ನಿಂತಾನೆ. ಸೊ ಈ ಕಿರಿಯ ಮುಚ್ಕೊಂಡು ಹೋಗುತ್ತ ಈಗ ನಿದ್ದೆ ತುಂಬಾ ಬರೋವಾಗ ನಿದ್ದೆ ಬರೋವಾಗ ಈ ಕಾಂಡಿ ಅಂತ ಇದೊಂದು ಕೇ ಅಟೆನ್ಷನ್ ನೀರಿ ಶಬ್ದ ಬಿಡುತ್ತಾ ಇರ್ತಾರೆ, ಬಟ್ ವಿ ಡೋಂಟ್ ಲಿಸನ್. ಸೊ ಆವಾಗೆ ಚಂದ್ರ ಬಂದು ವಾಯುವಿನಲ್ಲಿ ಮುಳುಗುತ್ತಾನೆ, ಒಳಗಡೆ ಚಂದ್ರ ಪ್ರಾಣನಲ್ಲಿ ಮುಳುಗುತ್ತಾನೆ. ಆಮೇಲೆ ಮಾತು ಮಾತಾಡ್ತಾ ಇರ್ತಿ, ಅದರ್ವೈಸ್ ಮಾತುಗಳೆಲ್ಲ ಹೋಮ, ಮಾತುಗಳು ಮಂತ್ರ ಅಂತ ಹೇಳ್ತಾರಲ್ಲ ಹಾಗೆ ಹೋಮ ಮಾಡುವಾಗ ಅದು ಹೋಮಾಗ್ನಿ, ಹೋಮಾಗ್ನಿ ಎಷ್ಟು ಸೂರ್ಯತ್ತ ಹಾಗೇನೆ ಈ ಮಾತು ಎಷ್ಟು ಹೊತ್ತು ಆಗತ್ತೆ, ಎಷ್ಟು ಹೊತ್ತು ಹೋಮ ಹೊರಗಿನ ಹೋಮ ಆಗುತ್ತೋ ಅಷ್ಟು ಹೊತ್ತು ಅದು ಶಾಂತ ಆಗುತ್ತೆ, ಈ ಮಾತು ಶಾಂತ ಆಗುತ್ತೆ. ಟಯರ್ಡ್ ಆದ್ರೆ ಎಷ್ಟೊತ್ತು ಮಾತಾಡ್ಲಿಕ್ಕಾಗುತ್ತೆ, ಟಯರ್ಡ್ ಆಯ್ತು ನಮ್ಗೆ ಸ್ವಲ್ಪ ಇರ್ಬೇಕಾಗಿರುತ್ತಂತ ಎಷ್ಟು ಅಲ್ಲ. ಸೊ ಹಾಗೇನೆ ಅದು ಹೊರಗಡೆ ಇರುವಂತ ಅಗ್ನಿ ವಾಯುವಿನಲ್ಲಿ ಲೀನ ಆಗುತ್ತೆ, ಕೊನೆಯಲ್ಲಿ ವಾಯುವಲ್ಲಿ ಹೋಗುತ್ತೆ, ಅಗ್ನಿಯಲ್ಲಿ ಹೋಯ್ತು ಅಗ್ನಿಯಲ್ಲಿ ಹೋಯ್ತು ಅಂದ್ರೆ ವಾಯು ತಗೊಂಡ್ಬಿಟ್ಟಿದ್ದಾನೆ ಅಗ್ನಿ ಒಳಗೆ ಪ್ರಾಣ, ಒಂದೊಂದಕ್ಕಿನ ಒಳಗೆ ಇರುವಂತ ವಾಯುಗಳಿಗೆ ಪ್ರಾಣ ಅಂತ ಹೇಳಿ ಪ್ರಾಣದಲ್ಲಿ ಹೋಗಿ ಲಯ ಆಯ್ತು. ಆಮೇಲೆ ಕೊನೆಯಲ್ಲಿ ಬರೋದು ಮನಸ್ಸು, ಅಂದ್ರೆ ಇದು ಜಾಗೃತ ಅವಸ್ಥೆಯಲ್ಲಿ ಆಗಿದ್ರು ಫಸ್ಟ್ ತಗೊಂಡ್ರೆ ನೆಕ್ಸ್ಟ್ ಬರೋದು ಮನಸ್ಸು. ಮನಸ್ಸಿಗೆ ಅನೇಕ ದೇವತೆಗಳಿದ್ದಾರೆ, ಮನಸ್ಸಿಗೆ ನೀರು ಅಂತ ಕರೀತಾರೆ, ನೀರು ಅದಕ್ಕೆ ನೀರು ಆಸನ್ನ ಆಗಲಿ ದೇವರಿಗೆ ಏನೇ ಇಲ್ಲವ ಒಂದು ಚುಚ್ಚು ನೀರು ಪ್ರಾಣ ಅದೇನೋ ಅರ್ಜಂತ ಅಂತ ಭಾಗ್ಯಂತ ಅಂತ ಏನೇನಿದೆ ಎಲ್ಲ ಒಂದು ಚುಚ್ಚು ನೀರು ಅಂತ ಮಾಡ್ತಾರೆ, ಅದು ಮನಸ್ಸಿನಿಂದ ಮಾಡೋದು, ಮನಸ್ಸಿಗೆ ಇಂತ ಭಾವುಕತೆ ಅದನ್ನ ಮಾಡೋದು. ಸೊ ಇದು ಅಪ್ಪು ಅಂತ ನೀರು ಅಂತ ಇಲ್ಲಿ ಎಲ್ಲಾ ದೇವತೆಗಳು ಇದನ್ನ ಮುಖ್ಯವಾದ ಆ ಒಂದು ಕಾಮದೇವ ಕಾಮ ಇಂದ್ರ ಕಾಮ ಮತ್ತು ರುದ್ರನನ್ನು ತಗೊಳ್ತಾರೆ ಇವರುಗಳು. ಇದು ಏನಾಗುತ್ತೆ ಕೊನೆಯಲ್ಲಿ ರುದ್ರನಿಗೆ ಬಂದ ಕನಸು, ಒಳಗೆ ಅಂದ್ರೆ ಕನಸಿತ್ತು, ಹೊರಗಡೆ ಅಂದ್ರೆ ಏನೋ ನೀರು ಹಾಕಿದ್ದೀರಾ, ನೀರು ನೀರೆಲ್ಲ ಒಣಗಿ ಹೋಗುತ್ತೆ, ಅದು ನೀರು ಒಣಗಬೇಕಂದ್ರೆ ವಾಯು ವಾಯು ತಗೋಬೇಕು, ಅದನ್ನು ನೀರು ಇದನ್ನು ವಾಯು ಬೇಕೇ ಬೇಕು, ವಾಯು ಅಂದ್ರೆ ಒಣಗಿಸ್ತಾನೆ ವಾಯು ಒಣಗಿಸ್ತಾನೆ. ಸೊ ಅದು ಆಗುತ್ತೆ, ಸೊ ಹೊರಗಡೆ ವಾಯು ಒಳಗಡೆ ನಮ್ಗೆ ಪ್ರಾಣ ಹೋಗ್ತ. ಸೊ ಇವರು ನಾಲ್ಕು ಜನರು ಹೊರಗಡೆ ವಾಯುವಿನಲ್ಲಿ ಒಳಗಡೆ ಪ್ರಾಣನಲ್ಲಿ ಹೋಗ್ತಾರೆ. ಈ ಪ್ರಾಣ ಏನು ಮಾಡ್ತಾನಂದ್ರೆ ಈ ಎಲ್ಲರನ್ನೂ ಕರ್ಕೊಂಡು ಹೋಗಿ ಆ ದೇವರ ಹತ್ರ ಪ್ರಾಜ್ಞನ ಹತ್ರ ಒಪ್ಪಿಸ್ತಾನೆ. ಹೊರಗಡೆನೂ ಹಾಗೆ ಮಾಡ್ತಾ, ಹೊರಗಡೆ ಯಾವಾಗ ಮಾಡ್ತಾ ಅಂದ್ರೆ ಕಡೆಯ ಕಾಲದಲ್ಲಿ ಮಾಡ್ತಾರೆ, ಒಳಗಡೆ ದಿನಾಗ್ಲೂ ಅದನ್ನ ತುಮಕನಕ್ಕೆ ನಿದ್ರಾವಸ್ಥೆಯಲ್ಲಿ ಕೊಡ್ತಾ ಇದ್ದಾನೆ. ಸೊ ಅವನು ನಾರಾಯಣನಲ್ಲಿ ವಿರಾಟ್ ಅಂದ ಆ ಐದು ಜನ ಬರ್ತಲ್ಲ ಹೊರಗಡೆನು ನಾವು ನೋಡಿದ್ದಾಗೆ ನಮ್ಗೆ ಸೂರ್ಯ ಚಂದ್ರ ಅಗ್ನಿ ಸೂರ್ಯ ಚಂದ್ರ ಅಗ್ನಿ ಮತ್ತು ನೀರು ಮತ್ತು ಎಲ್ಲ ಹೋಗೋದು ವಾಯು, ಐದು ದೇವತೆಗಳು ಹೊರಗೇನೋ ಬಂತು ಒಳಗೇನೋ ಈ ಐದು ದೇವತೆಗಳು ಬಂತು. ಸೊ ಐದು ಐದು ಸೇರಿದ್ರೆ ಹತ್ತು ಆಗುತ್ತೆ, ಹತ್ತು ಅಂದ್ರೆ ಪೂರ್ಣ ಸಂಖ್ಯೆ ಆಗುತ್ತೆ, ದಿಕ್ಕುಗಳು ಹತ್ತಾಗುತ್ತೆ, ಕಂಪ್ಲೀಟ್ ಎಂತ ದಿಕ್ಕು ಅಪ್ಪು ಲೋ ಅಂತ ಹೇಳಿದ್ರೆ ಎಂಕಂಪಾಸ್ ಎವರಿಥಿ. ಸೊ ಈ ಹತ್ತು ಎಲ್ಲಿ ಹೋಯಿತು ಅಂದ್ರೆ ವಿರಾಟ್ ನಾಮಕ ಭಗವಂತ, ವಿರಾಟ್ ಅಂದ್ರೆ ಇಲ್ಲಿ ಏನಾಗ್ತಾನೆ ವಿರಾಟ ಪುರುಷ ಇಟ್ಕೋಬಹುದು, ಬಟ್ ಇಲ್ಲಿ ಏನು ಅಂದ್ರೆ ಆ ಒಂದು ಕತ್ತಲೆಯಲ್ಲಿ ಪ್ರಾಜ್ಞೆ ರೂಪಿ ಭಗವಂತ ಇವನು ಬಂದು ಇವನು ಸಾಗಿದಾಗ ವಿಶೇಷ ಪ್ರಕಾಶದಿಂದ ಕೂಡಿಕೊಂಡಿದ್ದಾನೆ, ಆ ಪ್ರಕಾಶದಲ್ಲಿ ನಾವು ಮಲ್ಕೊಳ್ತೀವಿ, ಅವನ ಪ್ರಕಾಶ ಅಷ್ಟಿರುತ್ತೆ ಅಂತ ಅದಕ್ಕೆ ಅವನಿಗೆ ವಿರಾಟ್ ಅಂತ ಹೇಳ್ತಾರೆ. ಸೊ ಇದನ್ನ ಯಾರು ತಿಳ್ಕೊಳ್ತಾ ಇದನ್ನ ತಿಳ್ಕೊಳ್ಳುವಾಗ ಏನಾಗತ್ತಂದ್ರೆ, ಈ ವಾಯುದೇವರು ಕೆಲಸವನ್ನ ತೆಗೆದುಕೊಂಡಾಗ ವಾಯುದೇವರು ಏನ್ ಮಾಡ್ತಾ ಇದ್ದಾರೆಂದ್ರೆ ಋಹು ಅಂತ ಕರೀತಾರೆ. ಇಲ್ಲಿ ಇರುವಂತ ವಾಯುದೇವರು ನಮ್ಮ ಪಾಪಗಳನ್ನ ದೂರ ಸಿಂಪಡಿಸಿ ದೂರ ಮಾಡ್ತಾನ. ಧೂ ಇದೆಲ್ಲ ಅದು ಒಂದು ಸಂಸ್ಕೃತದಲ್ಲಿ ಧುಹು ಅಂತ ಹಾಕ್ತಾರೆ, ಕವಿತಾ ಹಾಕ್ತಾರೆ ಧುಹು ಅಂತ. ಧುಹು ಅಂಬುವ ಹೆಸರು ನಮ್ಮ ಪಾಪ ಎಲ್ಲ ದೂರ ಮಾಡ್ತಾ ಇರ್ತಾರೆ. ಸ್ವಪ್ನ ಕೊಟ್ಟು ಸ್ವಪ್ನದಲ್ಲಿ ಏನಾಗುತ್ತೆ ಅದು ಮಾಡ್ತಾನೆ. ಸೊ ಈ ದೂರ ಮಾಡಿ ಅವನು ದೂರ ಮಾಡಿ ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಪಾಪವೆಲ್ಲ ದೂರ ಮಾಡ್ತಾರಂತ ದೇವತೆಗಳು ಚಿಂತನೆ ಮಾಡ್ತಾರ ಅಲ್ಲಿಂದ. ಸೊ ಅದು ನಾವು ಮಾಡಿದ್ವಿ, ಅದು ಇವಾಗ ಚೂರು ನೋಡಿದ್ವಿ. ಮತ್ತು ವಾಯುದೇವರ ಕೆಲಸವನ್ನ, ವಾಯುದೇವರು ಮಾಡುವಂತ ಮಹತ್ವ ಕೆಲಸವನ್ನ ನಾವು ತಿಳ್ಕೊಂಡ್ವಿ. ಈ ಕಾರಣದಿಂದ ನಮ್ಗೆ ಏನಾಗತ್ತಂದ್ರೆ ಹೇಳ್ತಾರ, ನಾವು ಎಲ್ಲವನ್ನು ನೋಡುವಂತೆ ಆಗತ್ತೆ. ಎಲ್ಲವೂ ನೋಡುವಂತ ಕಣ್ಣು ಕೊಡ್ತಾನಂತ. ಅಂದ್ರೆ ಎಲ್ಲವೂ ನೋಡುವಂತ ಕಣ್ಣು ಅಂದ್ರೆ ಅನ್ನ ಅಂತ ಇರುತ್ತೆ. ಅನ್ನ ಅಂದ್ರೆ ಅನ್ನ ಎಲ್ಲ ಎಲ್ಲ ಏನೇನು ಅನುಭವ ಮಾಡ್ತೀವೋ ಅನುಭವಕ್ಕೆ ಯೋಗ್ಯವಾದ ವಸ್ತುಗಳು ಎಲ್ಲ ನೋಡ್ತಿಲ್ಲ, ಎಲ್ಲವೂ ಸಿಕ್ಕತ್ತ ಅನ್ನ ಸಿಕ್ಕತ್ತ ಅಂತ. ಅನ್ನ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ತಿಳ್ಕೊಳ್ಳೋದು. ಇರಾಗ್ಲೂ ಬೇಕಾದ ಅನ್ನ ಸಿಕ್ಬೇಕಂದ್ರೆ ಇದೆಲ್ಲ ಮಾಡ್ಬೇಕಾಗಿಲ್ಲ. ದೇವರು ಅಂಕೋ ಅನ್ನ ಸಿಕ್ತಾನೆ, ಮತ್ತು ಅನ್ನ ಆದ ಅಂದ್ರೆ ಅನುಭವವೂ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ದೇವತೆಗಳು ಈ ಉಪಾಸನೆ ಎಲ್ಲಾ ಮಾಡ್ತಾರೆ. ಇದು ಎಲ್ಲಾ ಜೀವಿಯಿಂದೂ ಆಗ್ತಾ ಇರುತ್ತೆ, ಎಲ್ಲ ಮಂದಿ ಮಾತ್ರ ಅಲ್ಲ, ನಿಮಗೆ ಎಲ್ಲರಿಗೂ ಎಲ್ಲಾ ಕಾಲದಲ್ಲಿನೂ ಆಗ್ತಾ ಇದೆ. ಇದು ತಿಳ್ಕೊಂಡಾಗ, ಇದು ತಿಳ್ಕೊಳ್ಳುವ ಮೂಲಕವಾಗ ದೇವತೆಗಳಿಗೆ ಎಲ್ಲ ವಾಯುದೇವರು ವಾಯುದೇವರು ಚೂರು ಚೂರು ಶಿಕ್ಷಾ ಹಾಕ್ತಾರಂತೆ. ಚೂರು ಚೂರು ಅವ್ರಿಗೆ ಎಷ್ಟು ಯಾರ್ಯಾರಿಗೆ ಚಿಂತನೆ ಬಂತು ಅವರವರಿಗೆ ಅಷ್ಟೆಷ್ಟು ಫಲ ಕೊಡ್ತಾ ಹೋಗ್ತಾರಂತೆ. ನಮ್ಮ ನಿಮ್ಗೆ ಏನು ಗತಿ ಅಂದ್ರೆ, ನಮಗೆ ಒಂದು ಒಂದು ತುಣುಕು ಏನೋ ಒಂದು ತುಣುಕು ಕೊಡ್ತಿದ್ದೆ. ಎಷ್ಟು ಜೀವಿಗಳಿಂದ ಅಷ್ಟು ಜೀವಿಗಳಿಂದ ಅವರು ಮಾಡಿಸುವಂತ ಕೆಲಸದಲ್ಲಿ ಯಾರೋ ಒಂದು ಪ್ರೋಗ್ರಾಮ್ ಮಾಡಿದ್ರು ಅಂತ ಹೇಳ್ತಿಲ್ಲ. ಈ ಡ್ರೆಸ್ ಮೇಡ ಪ್ರೋಗ್ರಾಮ್ ಎಲ್ಲ ಒಂದು ಪ್ಲೇಸಕ್ಕೆ ಹೋಗುವಾಗ ಒನ್ ಸೆಂಟ್ ಆರ್ ವಾಟ್ ಎವರ್ ಇಟ್ ಇಸ್ ಅವರ ಒನ್ ಇಯರ್ಲಿ ಒನ್ ಸೆಂಟ್ ತೆಗೆದ ಯಾರಿಗೆ ಏನು ಗೊತ್ತಾಗುತ್ತೆ. ಹಾಗೆ ಒನ್ ಸೆಂಟ್ ಡ್ಯಾಮೇಜ್ ಆಗಿದೆ ಅಂದ್ರೆ ಫ್ರಮ್ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಪೀಪಲ್ ರೆಗ್ಯುಲರ್ ಆಗಿ ತೆಗೆದ್ರೆ ದಟ್ ಬಿಕಮ್ಸ್ ಅ ಬಿಗ್ ಸಂಪತ್ತು ಆಗಿರುತ್ತೆ. ಹಾಗೆ ವಾಯುದೇವರು ನಾವು ನಿದ್ರೆ ನಮ್ಮ ನಿದ್ರಾವಸ್ಥೆಯಲ್ಲಿ ಇದು ಮಾಡ್ತಾ ಇದ್ದಾರಂತ ತಗೊಂಡ್ರೆ ನಮಗೇನು ಚೂರು 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 ಎಲ್ಲರಲ್ಲಿನೂ ಅವ್ರು ಮಾಡಿಸೋ ಕಾರ್ಯಗಳಲ್ಲಿ ದೇವತೆಗಳಿಗೆ ಬಂದಿರ್ತದೆ. ದೇವತೆಗಳು ನಮ್ಗೆ ಶಿಕ್ಷಕರ ಹಾಕ್ತಾರೆ, ಏಯ್ ತಿಳ್ಕೊಂಡಿಲ್ಲ ಚೆನ್ನಾಗಿರು ಅಂತ ನಮ್ಗೆ ಆಶೀರ್ವಾದ ಮಾಡ್ತಾರಂತ ಅವ್ರ ಆಶೀರ್ವಾದಗಳು. ಅದೇ ನಮ್ಗೆ ಆ ಪುಣ್ಯ ನಮ್ಗೆ ಸೇರುತ್ತೆ. ಇದು ವಾಯುದೇವರಿಗೆ ಸಮರ್ಪಣೆ ವಾಯುದೇವರನ್ನ ಚಿಂತನೆ ಹೀಗೆ ಮಾಡಿದ್ರೆ ನಮ್ಗೆ ಈ ಫಲ ಸಿಕ್ಕತ್ತ ಅಂತ ಹೇಳ್ತಾರೆ. ಅದೇನ್ ಹೇಳ್ತಾರಂದ್ರೆ ಸೃಷ್ಟಿ ಮಂಡಲದಲ್ಲಿ ಅನವರತ ಪುಣ್ಯ, ಸೃಷ್ಟಿ ಮಂಡಲದಲ್ಲಿ ಇರುವಂತ ಎಲ್ಲರಿಗೆ ಕೆಲಸ ಮಾಡುವ ಮೂಲಕ ಅವಾಗ ವಾಯುದೇವರಿಗೆ ಪುಣ್ಯ ಬಂದಿದೆ. ಅದನ್ನ ತಿಳಿಯುವ ಮೂಲಕ ಅಂದ್ರೆ ವಾಯುದೇವರ ಪುಣ್ಯದಿಂದ ಅವ್ರಿಗೆ ಕೊಟ್ಟಿದ್ದಾರಂತ ಅರ್ಥಲ್ಲ. ವಾಯುದೇವರಿಗೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ ಬಂದಿದೆ. ಅದನ್ನ ತಿಳಿದು ನೋಡುವಂತ ದೇವತೆಗಳು ಇದನ್ನು ನೋಡ್ತಾ ಇದ್ದಾರೆ. ಅವರಿಗೆ ನೋಡಿದ್ದಕ್ಕೆ ಆ ಪುಣ್ಯದಲ್ಲಿ ಚೂರು 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 ಬಂತು. ಇದು ಇವರೆಲ್ಲ ಹೀಗೆ ಮಾಡಿದ್ದಾರೆ, ಇದನ್ನ ದಾಸರು ಹೇಳಿದ್ದಾರೆ, ನಾವು ತಿಳ್ಕೊಳ್ಳುವ ಮೂಲಕವಾಗೆ ನಮ್ಗೆ ಅದನ್ನೂ ಒಂದು ಚೂರು ಏನೋ ಬರುತ್ತೆ. ಹೇಗ್ ಬರುತ್ತೆ ಅಂದ್ರೆ ಸ್ವಯೋಗ ಸ್ವಯೋಗ್ಯ ನಮ್ಮ ಯೋಗ್ಯತೆ ಹೇಗಿತ್ತು ಅದಕ್ಕೆ ತಕ್ಕಂತೆ ನಮಗೆ ಈ ಒಂದು ಸೂಚನೆಯಿಂದಲೇ ನಮಗೆ ಆ ಒಂದು ಪುಣ್ಯ ಸಿಕ್ಕತ್ತ. ಹೇಗೆ ಸಿಕ್ಕತ್ತ ಅಂತ ಹೇಳ್ತಾರೆ, ಇದರಲ್ಲಿ ನಿಮ್ಗೆ ಶ್ರಮನೇ ಇಲ್ಲ ನೋಡಿ ಅಂತ. ಅನಾಯಾಸವಾಗಿ ನಿಮ್ಗೆ ಈ ಪುಣ್ಯ ಸಿಕ್ಕತ್ತ. ಸೊ ಈ ಪುಣ್ಯ ಸಿಕ್ಕತ್ತ, ಅದ ಆ ಪುಣ್ಯದಿಂದ ನಮಗೆ ಆ ಜೀವನದಲ್ಲಿ ಆ ಸುಖ ಆ ಅನುಭವ ಆಗತ್ತ. ದೇವರು ಊಟವನ್ನ ಕೊಡ್ತಾನೆ, ಆ ಊಟವನ್ನ ತಿಂದು ಜೀರ್ಣ ಮಾಡಿ ಆ ಒಂದು ಪ್ರಯೋಜನವು ನಮ್ಗೆ ಆಗತ್ತೆ. ಬರೀ ಕೊಡೋದು ಮಾತ್ರ ಇಲ್ಲ, ಕೊಟ್ಟಿದ್ದಾನ ಅಂದು ಒಂದು ತಿಳುವಳಿಕೆ ಎಕ್ಸ್ಪೀರಿಯನ್ಸ್ ದೇವರು ಕೊಡ್ತಾನೆ. ಅದಕ್ಕೆ ಅವ್ರು ಹೇಳ್ತಾನೆ. ಸೊ ಇದು ತಿಳ್ಕೊಂಡು ಇನ್ನೇ ನಿಲ್ಸೋದಿಲ್ಲ. ಲಾಸ್ಟ್ ಲೈನ್ ಏನ್ ಹೇಳ್ತಾರೆ ಅಂದ್ರೆ ಕೈಗಳಲ್ಲಿ ಒಂದು ಕನ್ನಡ ಸಿಗುತ್ತೆ ಲಾಸ್ಟ್ ಲೈನ್, ಆನದೇಶ ಪ್ರದನು ಅನುಸಂಧಾನ ಇಲ್ಲದೆ ಸುಖಿಯ ಈ ರೀತಿ ತಾನೇ ಪುನರತಿ. ಸೊ ಈ ಸ್ಥಿತಿಯಲ್ಲೇ ಅವನು ಬಿಡೋದಿಲ್ಲ. ಈ ಉದಾನ ನಾಮಕ ವಾಯು ಅವನು ಏನು ಮಾಡ್ತಾನಂದ್ರೆ ಆ ಪ್ರಾಜ್ಞನಲ್ಲಿ ಆ ಸೈತನ ಜೊತೆಯಲ್ಲಿ ಆ ಪ್ರಾಜ್ಞನಿಂದ ಆ ವಿದ್ಯೆಯರು ಪಟ್ಟು ತೈಜಸ ರೂಪವನ್ನು ತಿಳಿದು ವಾಯುದೇವರು ಜೊತೆಯಲ್ಲಿ ಬಂದು ಕಿರುಕ ಸ್ವಪ್ನವನ್ನು ತೋರಿಸಿ ಅದು ಮಾರ್ನಿಂಗ್ ಟೈಮ್ ನಮಗೆ ಸ್ವಲ್ಪ ಬರುತ್ತಲ್ಲ ನೆನಪಿರೋದಿಲ್ಲ ನಮ್ಗೆ ಅಷ್ಟೇವತ್ತು ಸ್ವಲ್ಪ ತೋರಿಸಿ ಅಲ್ಲಿಂದ ತಿರುಗ ಅವನು ನಮಗೆ ಜಾಗೃತ ಅವಸ್ಥೆ ಮುಟ್ಟುವಂತೆ ಮಾಡ್ತಾರೆ. ಎವರಿ ಡೇ ದೇವರು ಈ ಕೆಲಸವನ್ನು ವಾಯುದೇವರು ಮೂಲಕವಾಗ ಈ ಕೆಲಸವನ್ನು ಮಾಡ್ತಾ ಇದ್ರು ಆ ಎಚ್ಚರದಿಂದ ಹೇಳಬೇಕು ಅಂತ ಹೇಳ್ತಾರೆ. ಸೊ ಕರ್ಕೊಂಡು ಹೋಗಿ ಅದೇ ಕರ್ಕೊಂಡು ಬರ್ತಾನಂತ ನಾವು ಮಲ್ಕೊಳ್ಳೋವಾಗ ಇರ್ದ ಬರೋ ಹೋಗ್ತೀವಾ ಇಲ್ವಾ ಅಂದ್ರೆ ಅವನು ಕರ್ಕೊಂಡು ಬರ್ತಾನೆ ಅವನು ಭಯದಿಂದ ಇದು ಆಗತ್ತೆ. ಸೊ ಏನ್ ತಿಳ್ಕೋಬೇಕು ಅಂದ್ರೆ ನಮ್ಮ ಕೈಯಲ್ಲಿ ನಾವು ಕಂಪ್ಲೀಟ್ ಆಗಿ ದೇವರು ಸ್ವತಂತ್ರ ವಾಯುದೇವರ ಮೂಲಕ ಮಾಡ್ತಾನೆ. ವಿ ಆರ್ ನಾಟ್ ಈವನ್ ಕಂಟ್ರೋಲ್ ಆಫ್ ಅವರ್ ಜಾಗೃತ ಅವಸ್ಥೆಯಲ್ಲಿ ನಮಗೆ ಕಾಣಿಸುತ್ತೆ ಇದು ಕಂಟ್ರೋಲ್ ಐ ಸ್ಟ್ಯಾಂಡ್ ಅಂದ್ರೆ ಸ್ವಪ್ನ ಅವಸ್ಥೆಯಲ್ಲಿ ಅಯೋಧ್ಯ ತೆಗೆದುಬಿಡ್ತಾನೆ ಆ ಮಮಕಾರ ಅಹಂಕಾರವನ್ನು ತೆಗೆದುಬಿಡ್ತಾನೆ ಯುವರ್ ಹ್ಯಾಂಡ್ಸ್ ಆರ್ ಟೈಡ್ ಅಂತ. ಆಮೇಲೆ ತೃಪ್ತಿಕರವಾಗಿ ಯಾವುದು ಬೇಕಾಗಿಲ್ಲ ಆನಂದ ಅನುಭವ ವಿಥೌಟ್ ಆಬ್ಜೆಕ್ಟ್ ತೋರಿಸೋದು ನಾನೇ. ಸೊ ನನಗೆ ಶರಣಾಗು ವಾಯುದೇವರೇ ನನಗೆ ಶರಣಾಗು ನನ್ನ ಹತ್ರ ಕರ್ಕೊಂಡು ಹೋಗುವನು ಈ ವಿಧಾನ ಈ ವಾಯು ಒಬ್ಬನೇ ಬೇರೆ ಯಾರು ಇಲ್ಲ ಡೈರೆಕ್ಟ್ ಸೈಡ್ ಅಲ್ಲಿಂದ ಅಲ್ಲೇ ಡೈರೆಕ್ಟ್ ಆ ನೆನಪು ನಿನಗೆ ಇರಬೇಕು. ಸೊ ಆ ಎಚ್ಚರ ಬಂದಾಗೆ ಈ ನೆನಪನ್ನು ನೀವು ಇಟ್ಟುಕೋ ವಿದ್ಯಾರ್ಥಿಯು ಬೇಕಪ್ಪ ಅಂತೇಳಿ